प्रत्यक्षगतकेसरे व्यासति तपोभूयात् अस्मृष्टा सिद्धये तपो विद्याविरत्यादि सद्घ्नौघाकरानहं वादराजगुरून् वन्दे अहिक्रीपराश्रयान् पूज्याय राघवेन्द्राय सत्यसम्मलताय च भरताङ्कवृक्षाय अनृतां कामधेनवे दुर्वादिध्वान्त्रवये वैष्णवेन्द्रियवरेन्दवे श्रीराघवेन्द्रगुरवे नमो चिन्तयाळवे आपादमौलिपर्यन्तं गुरूणामाप्नुस्मरे तेन विघ्नाः प्रणश्यन्ति सिद्धिं च मनोरथाः. हरिः ओं श्री गुरुभ्यो नमः. ನಾವು ಹರಿಕಥಾಮೃತಸಾರ ಅದರಲ್ಲಿ ಆರೋಹಣ ತಾರತಮ್ಯ ಸಂಧಿಯನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಆರೋಹಣ ತಾರತಮ್ಯ ಸಂಧಿಯಲ್ಲಿ 14ನೇ ಪದ್ಯ ನೋಡಿದ್ದೀವಿ. ಅದಾದ್ಮೇಲೆ 15ನೇ ಪದ್ಯ ಇದು ಮಾಡಬೇಕು. 14ನೇದು ಒಂದು ರೂಪದೊಳು ಒಂದು ಅವಯವದೊಳು ಒಂದು ರೋಮದೊಳು ಒಂದು ದೇಶದಿ ಪೊಂದಿಕೊಂಡಿಯ ರಜಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತ ದ್ವೀಪಮೇರು ಸುಮಂದರಾದ್ರಿಯಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ. ಅದಾದ ಮೇಲೆ ಸರ್ವದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿದ ಸರ್ವಜಿತ್ ಸರ್ವ. ಇಲ್ಲಿ ಸರ್ವ ಶಬ್ದ 14 ಬಾರಿ ಉಪಯೋಗ ಮಾಡಿದ್ದಾರೆ. ಏನು 14 ಬಾರಿ ಉಪಯೋಗ ಮಾಡಿದ್ದಾರೆ ಅಂದ್ರೆ, ಎಲ್ಲ ಭಗವಂತ ಸರ್ವಶಬ್ದ ವಾಚ್ಯ, ಆ ಸರ್ವಶಬ್ದ ವಾಚ್ಯನಾದ ಭಗವಂತನನ್ನು ಸರ್ವವಿಧವಾಗಿ ನಾವು ಉಪಾಸನೆ ಮಾಡಬೇಕಂತ ಹೇಳಿ. ಸೊ ಒಂದು ವಿಧವಾದ 14ನೇ ಸಂಖ್ಯೆ ಅಂದ್ರೆ ಧೂಪ. ಧೂಪ ಅನ್ನೋದು 14, ಪ ಥ ಅನ್ನೋದು 14. ಸೊ ಒಂದು ವಿಧವಾದ ಒಂದು ಧೂಪವನ್ನು ದೇವರಿಗೆ ಸಮರ್ಪಣೆ ಮಾಡಿದಂತೆ ಅಂತ ಹೇಳಿ. ಸೊ ಇದು ಮೇಲ್ನೋಟದ ಅರ್ಥಗಳಿದೆ, ವಿಶೇಷ ಅರ್ಥಗಳಿದೆ. ಏನು ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ನಮ್ಮ ಮನನಗೆ ತಕ್ಕಂತೆ ನಾವು ಏನನ್ನು ಇಲ್ಲಿ ನೋಡಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ಸರ್ವದೇವೋತ್ತಮನು, ಭಗವಂತ ಎಲ್ಲ ದೇವರಲ್ಲಿಯೂ ಶ್ರೇಷ್ಠನಾಗಿದ್ದಾನೆ, ಸರ್ವದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಇದು ಆರೋಹಣ ತಾರತಮ್ಯ ಸಂಧಿ. ಸೊ ಎಲ್ಲ ದೇವತೆಗಳಿಂದ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದರೆ ಸರ್ವದೇವೋತ್ತಮನು ಆಗಿದ್ದಾನೆ, ಆಗಿರುವುದು ಮಾತ್ರವಲ್ಲದೆ ಆ ದೇವತೆಗಳಲ್ಲಿರುವ ತಾರತಮ್ಯವನ್ನು ಕೂಡ ಅವನು ಸರ್ವದೇವೋತ್ತಮನಾಗಿರುವ ಕಾರಣದಿಂದ ಅವನು ಮೇಲೆ ಇದ್ದು ಮಿಕ್ಕವರು ಕೂಡ ಅವರವರು ಅವರವರು ಇರಬೇಕಾಗಿದ್ದ ಕಕ್ಷೆಗಳಲ್ಲಿ ಅವರವರನ್ನು ಇಟ್ಟು ಹಾಗೆ ಇರುವಂತೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಗವಂತ ಹೀಗೆ ಭಗವಂತನ ಸರ್ವದೇವೋತ್ತಮತ್ವವನ್ನು ಎಲ್ಲ ದೇವತೆಗಳ ಮೂಲವಾಗಿ ಕೂಡ ಅವರ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯುವುದು. ಅಂದರೆ ಒಬ್ಬೊಬ್ಬರು ತಮ್ಮಕ್ಕಿಂತ ಮೇಲೆ ಇರುವ ದೇವತೆಯ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಹೀಗೆ ಅವರವರು ಭಗವಂತನನ್ನು ಆ ತಾರತಮ್ಯವನ್ನು ತಿಳಿದವರಾಗಿ ಉಪಾಸನೆ ಮಾಡ್ತಾ ಇದ್ದಾರೆ. ನಾವು ಆ ದೇವತೆಗಳಲ್ಲಿರುವ ತಾರತಮ್ಯವನ್ನು ತಿಳಿಯುವುದರ ಮೂಲಕವಾಗಿ ಭಗವಂತ ಆ ದೇವತೆಗಳಿಂದ ಹೇಗೆ ಪೂಜಿತನಾಗಿದ್ದಾನೆ ಅನ್ನುವುದನ್ನು ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಅದಕ್ಕೆ ಸರ್ವ ದೇವೋತ್ತಮನಾಗಿರುವಂತಹ ಭಗವಂತ ಅವನು ಸರ್ವಗ ಸರ್ವಗ ಅಂತ ಹೇಳಿದರೆ ಸರ್ವಗ ಗ ಅಂದ್ರೆ ಎಲ್ಲದರೊಳಗೆ ಇರುವುದು. ಸರ್ವಗ ಅಂದ್ರೆ ಸರ್ವವ್ಯಾಪ್ತ. ಸರ್ವವ್ಯಾಪ್ತ ಅಂದ್ರೆ ಏನು? ಸರ್ವವ್ಯಾಪ್ತ ಅಂತ ಹೇಳಿದ್ರೆ ಎಲ್ಲ ಜಡ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲ ಚೇತನ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲ ದೇಶಗಳಲ್ಲಿಯೂ ಕೂಡ. ಪ್ರದೇಶ ಅಂದ್ರೆ ಸಮಸ್ತ ಜಗತ್ತು, ಮುಕ್ತ ಅಮುಕ್ತ ಪ್ರಪಂಚ ಎಲ್ಲಕ್ಕೂ, ಅಮುಕ್ತ ಪ್ರಪಂಚವೆಲ್ಲವೂ ಮುಕ್ತ ಪ್ರಪಂಚವೆಲ್ಲವೂ ಎಲ್ಲ ಕಡೆ ಎಲ್ಲ ಜಾಗದಲ್ಲಿಯೂ ಅವನಿದ್ದಾನೆ. ಅಷ್ಟೇ ಅಲ್ಲದೆ ಸರ್ವ ಕಾಲಗಳಲ್ಲಿಯೂ ಇದ್ದಾನೆ. ಸೊ ಸರ್ವಗ ಸರ್ವವ್ಯಾಪ್ತಿಯತ್ವ ಭಗವಂತನ ವ್ಯಾಪ್ತಿಯನ್ನು ಹೇಳುವಂತಹದ್ದು. ಸೊ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸರ್ವಗುಣ ಸಂಪೂರ್ಣ, ಭಗವಂತ ಸರ್ವಗುಣಗಳಿಂದ ತುಂಬಿದ್ದಾನೆ. ಸರ್ವಗುಣ ಸಂಪೂರ್ಣ ಅಂತ ಹೇಳಿದ್ರೆ ಗುಣಗಳು ಅಂತ ಹೇಳಿದ್ರೆ ಸುಗುಣಗಳು ದುರ್ಗುಣಗಳು ಕೂಡ ಗುಣಗಳು. ಸೊ ಎಲ್ಲ ಗುಣಗಳಿಂದ ತುಂಬಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಕೂಡ ಅವನಲ್ಲಿದ ಅಂತ ಸಂದೇಹ ಬಂದರೆ ಪರಸ್ಪರ ವಿರುದ್ಧ ಗುಣಗಳಿಲ್ಲ. ಒಂದು ಕಡೆ ಬೆಳಕಿದ್ರೆ ಕತ್ತಲಿರೋದಿಲ್ಲ, ಕತ್ತಲಿದ್ರೆ ಬೆಳಕಿರೋದಿಲ್ಲ. ಭಗವಂತನಲ್ಲಿ ಸರ್ವ ಗುಣಗಳಿದೆ ಅಂತ ಹೇಳಿದರೆ ಸರ್ವ ಸುಗುಣಗಳು ಮಾತ್ರ ಇವೆ, ದುರ್ಗುಣಗಳು ಯಾವುದೂ ಇಲ್ಲ ಭಗವಂತನಲ್ಲಿ. ಸದ್ಗುಣ ಸಂಪನ್ನ, ಅದಕ್ಕೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅಂತ ಹೇಳುವುದು. ಸೊ ಸರ್ವಗುಣ ಸಂಪೂರ್ಣ ಅಂತ ಹೇಳಿದ್ರೆ ಸರ್ವದೋಷ ವಿವರ್ಜಿತ ಹೇಳಬೇಕಾಗಿಲ್ಲವಲ್ಲ ಅಂದ್ರೆ ನಿಜವಾಗಿ ಹೇಳಬೇಕಾಗಿಲ್ಲ, ಆದ್ರೆ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಹೇಳ್ತಾರೆ. ಸೊ ಸರ್ವಗುಣ ಸಂಪೂರ್ಣ ಅಂದ್ರೆ ಸರ್ವ ಕಲ್ಯಾಣ ಗುಣಗಳಿಂದಲೂ ತುಂಬಿದ್ದಾನೆ ಅಂತಾನೆ ಅರ್ಥ. ಅದಕ್ಕೆ ಗುಣ ಅಂತ ಏನು ಹೇಳದೆ ಇದ್ರೆ ಸುಗುಣಗಳಂತಾನೆ ಅರ್ಥ. ಸೊ ಹೀಗೆ ಸರ್ವಗುಣ ಸಂಪೂರ್ಣನಾಗಿರುವಂತಹ ಭಗವಂತ ಅವನು ಸರ್ವದ ಅಂತ ಹೇಳಿದರೆ ಎಲ್ಲವನ್ನೂ ಕೊಡ್ತಾನೆ ಅಂತ ಹೇಳಿ. ಎಲ್ಲವನ್ನೂ ಕೊಡ್ತಾನೆ ಅಂತ ಹೇಳಿದರೆ ಭಗವಂತ ಎಲ್ಲವನ್ನು ಕೊಟ್ರೆ ಅವನು ಸರ್ವ ಪ್ರಾಣಿಗಳ ಎಲ್ಲವನ್ನು ಕೊಡ, ಎಲ್ಲ ಪ್ರಾಣಿಗಳಿಗೂ ಎಲ್ಲವನ್ನು, ಎಲ್ಲ ಸರ್ವಸ್ವವನ್ನು ಕೊಡುವವನು. ಅಂದ್ರೆ ಅವರಿಗೆ ಏನು ಕೊಡಲ್ಪಟ್ಟಿದೋ ಅದೆಲ್ಲವೂ ಕೊಟ್ಟ, ಅಂದ್ರೆ ಭಗವಂತ ಕೊಡುವವನವನೇ, ಬೇರೆ ಯಾರು ಕೊಡೋದಿಲ್ಲ. ಸರ್ವದಾ ಅಂದ್ರೆ ಎಲ್ಲರಿಗೂ ಎಲ್ಲವನ್ನು ಕೊಡುವವನವನೇ, ಅಂದ್ರೆ ಅವನನ್ನು ಬಿಟ್ಟರೆ ಬೇರೆ ಯಾರು ಕೊಡುವುದು ಅನ್ನೋದಿಲ್ಲ. ಅಂದ್ರೆ ಬೇರೆ ಯಾರು ಕೊಟ್ಟಂತೆ ಕಾಣಿದರೂ ಅವರ ಮೂಲಕವಾಗಿ ಭಗವಂತ ಕೊಡ್ತಾ ಇದ್ದಾನೆ. ಕೊನೆಯಾಗಿ ಮೇಲೆ ಮೆಟ್ಟಿನಲ್ಲಿ ಇರುವವನವನೇ. ಸೊ ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರೆ ಆ ದೇವತೆಗಳು ನಮ್ಮ ಇಚ್ಛೆಗಳನ್ನು ಪೂರೈಸಿದರೆ ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ನಿಂತು ಆ ದೇವತೆಗಳ ಮೂಲಕವಾಗಿ ನಮಗೆ ಕೊಡಿಸ್ತಾ ಇದ್ದಾನೆ. ಹೀಗೆ ಎಲ್ಲವನ್ನು ಎಲ್ಲರಿಗೂ ಎಲ್ಲ ವಿಧವಾಗಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ರೀತಿಗಳಲ್ಲಿಯೂ ಕೊಡುವವನು ತಾನು ಸ್ವಯಂ ಕೊಡ್ತಾನೆ, ಇಲ್ಲ ಇನ್ನೊಬ್ಬರ ಮೂಲಕ ಕೊಡಿಸ್ತಾನೆ. ಬಟ್ ಕೊನೆಯಾಗಿ ಅವನಿಂದಲೇ ಎಲ್ಲವೂ ಆಗಬೇಕು. ಅವನ ಇಚ್ಛೆ ಇಲ್ಲದಿದ್ದರೆ ಏನಾಗುವುದಿಲ್ಲ ಅನ್ನೋದು. ಸರ್ವದಾ ಎಲ್ಲವನ್ನು ಎಲ್ಲರಿಗೂ ಕೊಡುವವನೇ ಆಗಿದ್ದಾನೆ. ಅದಾದ ಮೇಲೆ ಸರ್ವತಂತ್ರ ಸ್ವತಂತ್ರ, ಇದು ಬಹಳ ಆದ್ರೆ ನಾವು ಈ ಶಬ್ದವನ್ನು ಕೇಳಿದ್ದೀವಿ. ಸರ್ವತಂತ್ರ ಸ್ವತಂತ್ರ ಅನ್ನೋದು ರಾಯರ ಸ್ವತಂತ್ರ ಇವು ಬರುತ್ತೆ, ಸರ್ವತಂತ್ರ ಸಂತೋಷ ಹೋಸಿ ಮಧುಮಧ ಅಂತೇಳಿ ರಾಯರಿಗೂ ಹೇಳ್ತೀವಿ. ಏನು ಸರ್ವತಂತ್ರ ಸ್ವತಂತ್ರ ಅಂದ್ರೆ ಏನು ಅಂತೇಳಿ, ಸರ್ವತಂತ್ರ ಸ್ವತಂತ್ರ ಅಂದ್ರೆ ಎಲ್ಲ ವಿಧಿಯಾಗೂ ಸ್ವತಂತ್ರನಾದವನು. ರಾಯರ ವಿಷಯದಲ್ಲಿ ಸರ್ವತಂತ್ರ ಸ್ವತಂತ್ರ ಅಂದ್ರೆ ಅಲ್ಲಿ ಅರ್ಥವನ್ನೇ ಬೇರೆಯಾಗಿ ಹೇಳ್ತೇವೆ. ಭಗವಂತನಂತೆ ರಾಯರು ಸರ್ವತಂತ್ರ ಸ್ವತಂತ್ರ ಅಂತ ಅಲ್ಲ. ಸರ್ವತಂತ್ರ ಅಂದ್ರೆ ಭಗವಂತನೇ ಎಲ್ಲ ತಂತ್ರ ಶಾಸ್ತ್ರಗಳಲ್ಲಿಯೂ ಪ್ರತಿಪಾದ್ಯನಾಗಿದ್ದಾನೆ, ಸ್ವತಂತ್ರನಾಗಿ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಾರಾದ್ದರಿಂದ ರಾಯರಿಗೆ ಸರ್ವತಂತ್ರ ಸ್ವತಂತ್ರ. ಒಬ್ಬೊಬ್ಬರಿಗೆ ಅರ್ಥವನ್ನು ಹೇಳುವಾಗ ಅದನ್ನು ಒಂದೊಂದು ರೀತಿಯಲ್ಲಿ ಅರ್ಥವನ್ನು ಮಾಡಿ, ಭಗವಂತನಿಗೆ ಅರ್ಥ ಮಾಡುವಾಗ ಯಾವ ಕ್ವಾಲಿಫಿಕೇಶನ್, ಪೂರ್ಣವಾಗಿ ಅವನು ಸರ್ವತಂತ್ರ ಸ್ವತಂತ್ರ, ಎಲ್ಲ ರೀತಿಗಳಲ್ಲಿಯೂ ಅವನು ಸ್ವತಂತ್ರನಾಗಿದ್ದಾನೆ ಒಂದರ್ಥ. ಇನ್ನೊಂದು ತಂತ್ರ ಅಂದ್ರೆ ಶಾಸ್ತ್ರಗಳು. ಸರ್ವತಂತ್ರ ಸ್ವತಂತ್ರ ಅಂದ್ರೆ ಎಲ್ಲ ಶಾಸ್ತ್ರಗಳು ಅವನೇ ಸ್ವತಂತ್ರ ಅಂತ ಪ್ರತಿಪಾದನೆ ಮಾಡಿದೆ. ಅಂದ್ರೆ ಎಲ್ಲ ಶಾಸ್ತ್ರಗಳಿಂದ ಸರ್ವತಂತ್ರೈ ಸ್ವತಂತ್ರ ಇತಿ ಪ್ರತಿಪಾದಿತ, ಭಗವಂತ ಎಲ್ಲ ಶಾಸ್ತ್ರಗಳಿಂದಲೂ ಸ್ವತಂತ್ರ ಅಂತ ಪ್ರತಿಪಾದ್ಯನಾಗಿದ್ದಾನಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತ ಹೇಳಿ. ಸೊ ಹೀಗೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಭಗವಂತ ಅಂತೇಳಿ. ಸೊ ಸರ್ವ ಜೀವೋತ್ತಮನು, ಸರ್ವಗುಣ ಸಂಪೂರ್ಣ, ಸರ್ವದ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ. ಇನ್ನೊಂದು ಸರ್ವಾಧಾರ, ಸರ್ವಾಧಾರ ಎಲ್ಲರಿಗೂ ಆಧಾರಭೂತನಾಗಿದ್ದಾನೆ. ಹಿ ಈಸ್ ಸಪೋರ್ಟ್ ಫಾರ್ ಎವ್ರಿಥಿಂಗ್, ಅದು ಮೇಲ್ನೋಟದ ಅರ್ಥ. ಸರ್ವಾಧಾರ ಎಲ್ಲರಿಗೂ ಆಧಾರವಾಗಿದ್ದಾನೆ. ಎಲ್ಲರಿಗೂ ಆಧಾರವಾಗಿರುವುದು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಆಧಾರವಾಗಿರುವುದು ಅಂತ ಹೇಳಿದರೆ, ಒಂದು ವಸ್ತುವಿಗೆ, ಒಂದು ಪುಸ್ತಕ ಇದೆ, ಅದು ಟೇಬಲ್ ಮೇಲೆ, ಟೇಬಲ್ ಪುಸ್ತಕಕ್ಕೆ ಆಧಾರವಾಗಿದೆ. ಆಧಾರವಾಗಿದೆ ಅಂದ್ರೆ ಕೆಳಗೆ ನಿಂತು ಸಪೋರ್ಟ್ ಕೊಟ್ಟು ಅದನ್ನು ಹಿಡಿಯುವುದು ಒಂದು ಆಧಾರ, ಒಂದು ವಿಧವಾದ ಆಧಾರ. ಇನ್ನೊಂದು ಆಧಾರ ಅಂತ ಹೇಳಿದರೆ, ನಾವು ಯಾವುದೋ ಒಂದು ಹ್ಯಾಂಗ್ ಮಾಡ್ತೀವಿ, ಅದರ ದಾರಕ್ಕೆ ಕಟ್ಟಿ ಆ ದಾರ ಮೇಲಿಂದ ಕೆಳಗೆ ಇರುವ ವಸ್ತುವನ್ನು ಹಿಡ್ಕೊಳ್ಳುತ್ತೆ, ಕೆಳಗೆ ಬೀಳದೇ ಇರುವಂತೆ. ಸೊ ಮೇಲದಿಂದ ಅದನ್ನು ಹಿಡಿಯುತ್ತೆ. ಸೊ ಮೇಲೆ ಇದ್ದು ಅದನ್ನು ಆಧಾರಭೂತವಾಗಿರುವುದು, ಕೆಳಗೆ ಇದ್ದು ಆಧಾರಭೂತವಾಗಿರಬಹುದು, ಮೇಲೆ ಇದ್ದು ಆಧಾರಭೂತವಾಗಿರಬಹುದು. ಹೀಗೆ ಮೇಲೆ ಇದ್ದು ಭಗವಂತ ಆಧಾರನ, ಕೆಳಗಿದ್ದು ಅವನ ಆಧಾರನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆಧಾರವಾಗಿರುವುದು ಅಂತ ಹೇಳಿದ್ರೆ, ಒಂದು ತಂಬಿಗೆನಲ್ಲಿ ಹಾಲು ಹಾಕಿದ್ರೆ ಆ ತಂಬಿಗೆ ಹಾಲಿಗೆ ಆಧಾರವಾಗುತ್ತೆ. ಬಿಕಾಸ್ ಆ ಕಂಟೈನರ್ ವಿಲ್ ಹೋಲ್ಡ್ ದ ಕಂಟೈನ್ಡ್ ಮೆಟೀರಿಯಲ್, ಒಳಗಿರುವ ಪದಾರ್ಥವನ್ನು ಹೊರಗಿರುವ, ಆ ಹಿಡ್ಕೊಂಡಿರುವ ಪಾತ್ರೆ ಒಳಗಿರುವ ಪದಾರ್ಥವನ್ನು ಆಧಾರ, ಅದನ್ನು ಸಪೋರ್ಟ್ ಮಾಡುತ್ತೆ. ಆದ್ದರಿಂದ ಆಧಾರ ಅಂದ್ರೆ ಭಗವಂತ ಹೀಸ್ ಕಂಟೈನರ್, ನಾವೆಲ್ಲವೂ ಕಂಟೈನ್ಡ್, ಎಲ್ಲರನ್ನೂ ತನ್ನ ಒಳಗೆ ಇಟ್ಟುಕೊಂಡು ತಾನು ಆಧಾರಭೂತನ. ಅಂದ್ರೆ ಪಾತ್ರೆಯಲ್ಲಿ ಇರುವ ಒಂದು ವಸ್ತುವಿನಂತೆ ಅವನು ಪಾತ್ರನ, ಅಂದ್ರೆ ಸಪೋರ್ಟಿಂಗ್ ವೆಸಲ್, ನಮ್ಮನ್ನು ಎಲ್ಲರನ್ನು ಸಮಸ್ತ ಜೀವರಾಶಿಗಳಿಗೂ ಅವನು ಪಾತ್ರ ಅಂದ್ರೆ ಸಪೋರ್ಟಿಂಗ್ ವೆಸಲ್ ತರ ನಿಂತು ಎಲ್ಲರನ್ನು ಧರಿಸಿದ್ದಾನೆ, ಆ ವಿಧವಾಗಿ ಆಧಾರನಾಗಿದ್ದಾನೆ. ಹೀಗೆ ಅನೇಕ ರೀತಿಯಲ್ಲಿ ಭಗವಂತ ನಮಗೆ ಆಧಾರಭೂತನಾಗಿದ್ದಾನೆ. ಇನ್ನೊಂದು ಆಧಾರ, ಧಾರ ಅಂತ ಹೇಳಿದ್ರೆ ಪ್ರವಾಹ, ಆ ಸಮಂತ ಚೆನ್ನಾಗಿ ಪ್ರವಾಹ ಅಂದ್ರೆ ಪ್ರವಾಹ ರೂಪದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಧಾರಾರೂಪದಲ್ಲಿ ಅಂದ್ರೆ ಪ್ರವಾಹ ರೂಪದಲ್ಲಿ ನಾವು ಕರ್ಮಗಳನ್ನು ಮಾಡುವುದು ಮತ್ತು ಜನ್ಮ ಬರುವುದು, ಹುಟ್ಟುವುದು, ಸಾವುದು, ಕೊನೆಯಾಗಿ ನಮ್ಮ ಗಮ್ಯಸ್ಥಾನ ಎಲ್ಲಿದೋ ಮೋಕ್ಷಕ್ಕೆ ಹೋಗಿ ಸೇರುವುದು, ಇವು ಎಲ್ಲವೂ ನಡೆಯುತ್ತೆ. ಧಾರಾಪಾತವಾಗಿ ನಡೆಯುವ ಇವು ಎಲ್ಲದಕ್ಕೂ ಚೆನ್ನಾಗಿ ಪೂರ್ಣವಾಗಿ ಅವನೇ ಅದು ನಡೆಯುವಂತೆ, ಆ ಸಮಂತಾತ್ ಧಾರ, ಧಾರಾರೂಪವಾಗಿ ಪ್ರವಾಹ ರೂಪವಾಗಿ ಎಲ್ಲವನ್ನು ಸರ್ವ ಆಧಾರ, ಎಲ್ಲವನ್ನೂ ಪೂರ್ಣವಾಗಿ ಧಾರಾರೂಪದಲ್ಲಿ ಪ್ರವಾಹ ರೂಪದಲ್ಲಿ ನಡೆಯುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಸರ್ವಾಧಾರ ಅಂತೇಳಿ. ಅದಾದ ಮೇಲೆ ಸರ್ವಾತ್ಮ, ಭಗವಂತ ಸರ್ವಾತ್ಮನಾಗಿದ್ದಾನೆ. ಸರ್ವರಿಗೂ ಆತ್ಮ, ಅಂತರಾತ್ಮ, ಆತ್ಮ ಅನ್ನುವ ಶಬ್ದ ಎಲ್ಲರ ಒಳಗೂ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ್ರೆ ಆಯ್ತಲ್ಲ. ಮತ್ತು ಸರ್ವ ಆತ್ಮ ಎಲ್ಲರ ಒಳಗೂ ಇದ್ದಾನೆ ಅಂತ ಹೇಳೋದು ಮತ್ತು ಯಾಕೆ ರಿಪಿಟೇಷನ್ ಅಲ್ಲವಾ ಅಂತ. ಎಲ್ಲರ ಒಳಗೂ ಇರುವುದು ಬೇರೆ, ಎಲ್ಲರ ಒಳಗೂ ಆತ್ಮ ಅಂತಲೇ ಹೇಳಿದರೆ ಆ ಶಬ್ದದಲ್ಲಿ ಮೂರು ಅಕ್ಷರಗಳಿದೆ, ಮೂರಿದೆ. ಆತಮ ಆತ್ಮ, ಆ ಸಮಂತಾತ್ ತಥಾ ವ್ಯಾಪ್ತನಾಗಿ, ಮಾ ಮೀಯತೆ ಅಂದ್ರೆ ನಮ್ಮಿಂದ ತಿಳಿಯಲ್ಪಡ್ತಾನೆ, ತಿಳುವಳಿಕೆ ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಆದ್ದರಿಂದ ಅವನು ಆತ್ಮ ಅಂದ್ರೆ ನಿಯಾಮಕ ಸ್ವಾಮಿ ಅಂತ. ಆತ್ಮ ಅಂದ್ರೆ ಇನ್ನೊಂದರ್ಥ ಸ್ವಾಮಿ ಒಡೆ, ಎಲ್ಲರ ಒಳಗೂ ವ್ಯಾಪ್ತನಾಗಿ ಇದ್ದು ಜ್ಞಾನವನ್ನು ಕೊಟ್ಟು ನೇಮನ ಮಾಡಿರುವುದು ಆತ್ಮ ಸ್ವರೂಪನಾಗಿರುವುದು ಒಂದು. ಎಲ್ಲರಿಗೂ ಕೂಡ ಆತ್ಮ ಸ್ವಾಮಿಯಾಗಿದ್ದಾನೆ ಭಗವಂತ, ಆದ್ದರಿಂದಲೂ ಅವನು ಸರ್ವಾತ್ಮ, ಎಲ್ಲರನ್ನು ನೇಮನ ಮಾಡ್ತಾನೆ, ಆದ್ದರಿಂದ ಸರ್ವಾತ್ಮ ನಿಯಾಮಕನಾಗಿರುವಂತಹ ರೂಪ ಅಂತ ಹೇಳಿ. ಸೊ ಹೀಗೆ ಸರ್ವಾತ್ಮನಾಗಿದ್ದಾನೆ ಭಗವಂತ. ಅವನು ಇನ್ನೊಂದು ಸರ್ವತೋಮುಖ ಅಂತ ಹೇಳಿ. ಸರ್ವತೋಮುಖ ಅಂದ್ರೆ ಏನು? ಸರ್ವತೋಮುಖ ಅಂತ ಹೇಳಿದರೆ ಎಲ್ಲ ವಿಧವಾದಂತಹ ಸರ್ವ ಎಲ್ಲ ಎಲ್ಲದರ ಮುಖ ಅಂದ್ರೆ ಫೇಸ್ ಅಂತ ಒಂದು. ಮುಖ ಅಂತ ಹೇಳಿದರೆ ರೀತಿಗಳು ಎಲ್ಲ, ಆ ಮುಖ ಈ ಮುಖ ಅಂದ್ರೆ, ಮುಖ ಅಂದ್ರೆ ರೀತಿ. ಸರ್ವತೋಮುಖ ಅಂದ್ರೆ ಪೂರ್ಣ ಅನ್ನುವ, ಸರ್ವತೋಮುಖ ಅಂದ್ರೆ ಕಂಪ್ಲೀಟ್ ಆಗಿದೆ. ನೋಡ್ರಿ ಈ ಶಬ್ದಗಳೆಲ್ಲ ವಿಷ್ಣು ಸಹಸ್ರನಾಮ, ಸರ್ವ ಸರ್ವಗ ಸರ್ವತೋಮುಖ ಸರ್ವದ ಸರ್ವ ಸರ್ವಸಾಕ್ಷಿಗ, ಇವೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶಬ್ದಗಳು ಆಗಿದೆ. ಸೊ ಅಲ್ಲಿ ಆ ಶಬ್ದ ಸರ್ವತೋಮುಖ ಅನ್ನುವ ಒಂದು ಶಬ್ದ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಅದು ಹಾಗೆ ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಸರ್ವತೋಮುಖನಾಗಿದ್ದಾನೆ ಅಂತ ಹೇಳಿದರೆ ಎಲ್ಲ ಕಡೆನೂ ಮುಖವನ್ನು ಇಟ್ಕೊಂಡಿದ್ದಾನೆ ಅಂದ್ರೆ ಹೀ ಫೇಸಿಂಗ್ ಆಲ್ ಡೈರೆಕ್ಷನ್ಸ್, ಎಲ್ಲ ಕಡೆ ಮುಖ ಮಾಡಿಕೊಂಡಿದ್ದಾನೆ. ಇಲ್ಲ ಸರ್ವತೋಮುಖ ಅವನು ಇನ್ಫೈನೈಟ್, ಸರ್ವತೋಮುಖನಾಗಿದ್ದಾನೆ ಅಂದ್ರೆ ಅನ್ಲಿಮಿಟೆಡ್ ಇನ್ಫೈನೈಟ್ ಅನ್ನುವುದು, ಅನಂತತ್ವವನ್ನು ತೋರಿಸುವಂತಹದ್ದು. ಎಲ್ಲ ಮುಖಗಳಿಂದಲೂ ಸರ್ವತಃ ಇದ್ದಾನವನು ಅಂದ್ರೆ ಸರ್ವತೋಮುಖನಾಗಿದ್ದಾನೆ ಅಂದ್ರೆ ಅನಂತನಾಗಿದ್ದಾನೆ, ಎಂಡ್ಲೆಸ್ ಲಿಮಿಟ್ಲೆಸ್ ಅನ್ನುವ ಅರ್ಥವನ್ನು ಕೂಡ ಸರ್ವತೋಮುಖ ತೋರಿಸಿಕೊಡುತ್ತೆ. ನಾವು ಯಾವ ಕಡೆ ತೆರಂಡ ಬೇರೆ ಭಗವಂತ ಅವನು ಎಲ್ಲ ಕಡೆ, ಈ ಕಡೆ ತಿರುಗಿದ್ದಾನೆ, ಆ ಕಡೆ ಎಲ್ಲ ಕಡೆನೂ ತಿರುಗಿದ್ದಾನೆ. ಎಲ್ಲ ಕಡೆ ತಿರುಗಿದ್ದಾನಂದ್ರೆ ಎಲ್ಲವನ್ನು ನೋಡ್ತಾ ಇದ್ದಾನೆ, ಸರ್ವಸಾಕ್ಷಿ ಅನ್ನುವಂತ ಸರ್ವತೋಮುಖ ಎಲ್ಲವನ್ನು ನೋಡ್ತಾ ಇದ್ದಾನೆ, ಎಲ್ಲವನ್ನೂ ಕಾಣ್ತಾ ಇದ್ದಾನೆ, ಸರ್ವತೋಮುಖನಾಗಿದ್ದಾನೆ ಅಂತ. ಈ ಸರ್ವತೋಮುಖ ಅನ್ನುವ ಶಬ್ದ ಸರ್ವಗ ಅನ್ನುವ ಶಬ್ದವನ್ನು ಕೂಡ ಒಳಗೊಂಡಿದೆ. ಸರ್ವಗ ಅನ್ನುವ ಶಬ್ದವನ್ನು ಅರ್ಥವನ್ನು ಕೊಡುತ್ತೆ. ಈ ಸರ್ವತೋಮುಖ ಅನ್ನುವ ಶಬ್ದ ಭಗವಂತ ಸರ್ವತೋಮುಖ ಅಂತ ಹೇಳಿದರೆ ಅವನು ಪ್ರಕೃತಿ ಶಕ್ತಿಗಳು ಯಾವ್ದಿದೋ ಅವೆಲ್ಲವೂ ಕೂಡ, ನೀರು ಆಕಾಶ ಆಗಲಿ ಇವೆಲ್ಲವೂ ಕೂಡ ಎಲ್ಲ ಕಡೆ ವ್ಯಾಪ್ತವಾಗಿರುವಂತಹದ್ದು ಆಕಾಶ, ಅದಕ್ಕೆ ಸರ್ವತೋಮುಖ ಅಂತಾರೆ. ಎಲ್ಲ ಕಡೆ ವ್ಯಾಪ್ತವಾಗಿರುವ ನೀರು ಅದು ಸರ್ವತೋಮುಖ. ಹೀಗೆ ಪ್ರಕೃತಿ ಶಕ್ತಿಗಳು ಯಾವ್ದಿದೋ ಅವೆಲ್ಲದರ ಒಳಗೂ ಕೂಡ ಅವನು ಅಂತರ್ಯಾಮಿತ್ವನ ನಿಂತು ಅವೆಲ್ಲವನ್ನು ನೇಮನ ಮಾಡ್ತಾ ಇದ್ದಾನೆ. ಹೀಗೆ ಸರ್ವತೋಮುಖನಾಗಿರುವ ಭಗವಂತ ಅಂದ್ರೆ ಅನೇಕ ರೀತಿಯಲ್ಲಿ ಅವನು ಈ ಸಮಸ್ತ ಜಗತ್ತನ್ನು ಹೇಗೆ ಹೇಗೆ ಸೃಷ್ಟಿಸಿದಿಲ್ಲ, ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಅಷ್ಟವಿಧ ವ್ಯಾಪಾರಗಳಿಂದ ಅವನು ಹೇಗೆ ನಡೆಸುತ್ತಾ ಇದ್ದಾನೆ ಅನ್ನೋದನ್ನು ಕೂಡ ಸರ್ವತೋಮುಖ, ಎಲ್ಲ ಅಂದ್ರೆ ಎಲ್ಲವನ್ನು ನಡೆಸುವಂತಹದ್ದು ಕೆಲಸ ಅದನ್ನು ಮಾಡ್ತಾ ಇದ್ದಾನೆ ಭಗವಂತ ಅಂತ ಹೇಳಿ. ಭಗವಂತ ಈಗ ಸರ್ವತೋಮುಖನಾಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಭಗವಂತನ ಸರ್ವತೋಮುಖವನ್ನು ನಾವು ಅನೇಕ ರೀತಿಯಲ್ಲಿ ನಾವು ನೋಡಬಹುದು. ಅದಾದ ಮೇಲೆ ಸರ್ವನಾಮಕ ಅಂತ ಹೇಳಿ, ಸರ್ವನಾಮಕ ಅಂತ ಹೇಳಿದ್ರೆ ಒಂದರ್ಥ ಎಲ್ಲ ಹೆಸರುಗಳು, ಭಗವಂತ ಎಲ್ಲ ವಸ್ತುಗಳಲ್ಲಿ ಆಯಾ ಹೆಸರುಗಳಿಂದ ಇದ್ದಾನೆ. ಎಲ್ಲ ಹೆಸರುಗಳು ಭಗವಂತನೇ, ಮೊದಲು ಭಗವಂತನಿಗೆ ಅನ್ವಯವಾಗುತ್ತೆ, ಭಗವಂತನಿಂದ ಮಿಕ್ಕ ವಸ್ತುಗಳಿಗೆ ಆ ಹೆಸರು. ಸೊ ಎಲ್ಲ ನಾಮಗಳು ಮೂಲತಃ ಭಗವಂತನನ್ನು ವರ್ಣನೆ ಮಾಡುತ್ತೆ, ಭಗವಂತನಿಂದ ಅವು ಬಂದ ಕಾರಣದಿಂದ ಅವುಗಳಿಗೆ ಆಮೇಲೆ ಆ ಹೆಸರು ಬಂತು. ಮೊದಲು ಭಗವಂತನಿಗೆ ಆ ಹೆಸರುಗಳು, ಆಮೇಲೆ ಮಿಕ್ಕ ವಸ್ತುಗಳಿಗೆ. ಸೊ ಆದ್ದರಿಂದ ಅವನಿಗೆ ಎಲ್ಲ ಹೆಸರುಗಳು ಆಗುತ್ತೆ. ಸರ್ವಶಬ್ದ ವಾಚ್ಯ ಅನ್ನುವ ಅರ್ಥವನ್ನು ಸರ್ವನಾಮಕ, ಎಲ್ಲ ಹೆಸರುಗಳು ಉಳ್ಳವನಂತು. ಇನ್ನೊಂದು ಸರ್ವನಾಮ ಅಂದ್ರೆ ಪ್ರೊನೌನ್ ಅಂತ ಅರ್ಥ. ನಾಮಗಳ ಹೆಸರುಗಳು ಅನೇಕ ಇದೆ, ಆ ಹೆಸರು ಈ ಹೆಸರು ಭಗವಂತ ನಾರಾಯಣ ಗೋವಿಂದ ಅನ್ನುವ ಹೆಸರುಗಳಿದೆ. ಯಾವ ಹೆಸರು ಹೇಳಿದೆ ಅವನು ಇವನು ಅಂತ ಹೇಳಿದಾಗ ಹೀ ಶಿ ದಟ್ ದಿಸ್ ಅಂತ ಇವೆ, ಈ ವಿಧವಾದ ಪ್ರೊನೌನ್ಸ್ ಅಂತೀವಲ್ವ ಈ, ಅದಕ್ಕೆ ಸರ್ವನಾಮ ಅಂತಾರೆ ಸಂಸ್ಕೃತದಲ್ಲಿ. ಹೀಗೆ ಪ್ರೊನೌನ್ ಅದನ್ನು ಉಪಯೋಗಿಸಿದಾಗ ಅಂದ್ರೆ ಒಂದು ನಿರ್ದಿಷ್ಟ ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಹೇಳದೆ ಅದು ಅಂತ ಹೇಳಿದ್ರೆ ಭಗವಂತ. ಯಾವುದನ್ನೂ ಹೇಳದೆ ಒಂದು ವಸ್ತುವನ್ನು ಹೇಳಿದರೆ ಅಂದ್ರೆ ನಿರ್ದೇಶ ಮಾಡದೆ ಪಾಯಿಂಟ್ ಔಟ್ ಮಾಡದೆ ಒಂದು ಯಾವುದನ್ನು ಹೇಳಿದ್ರು ಅದನ್ನು ಹೇಳಿದಾಗ ಹಾಗೆ ಹೇಳಿದ್ರು ಭಗವಂತನಿಗೆ ಅನ್ವಯವಾಗಲಿ. ಅದಕ್ಕೆ ತತ್ವಮಸಿ ಅಂತ ಹೇಳಿದಾಗ ಕೂಡ ಭಗವಂತನಿಂದಲೇ ಎಲ್ಲವೋ ತತ್ ಅನ್ನುವ ಶಬ್ದ ಭಗವಂತನನ್ನು ತಿಳಿಸಿಕೊಡುತ್ತೆ. ತತ್ ಹೀಗೆ ತತ್ ಅನ್ನುವ ಶಬ್ದ ಏನೂ ಇಲ್ಲದೆ ಪೂರ್ವಿಭಾವ ಇಲ್ಲದೆ ಒಂದು ವಸ್ತುವನ್ನು ನಿರ್ದೇಶ ಮಾಡದೆ ಅದು ತತ್ ಅಂದ್ರೆ ಅದು ದಟ್ ಅಂತ ಹೇಳಿ ತತ್ ದಟ್ ದಟ್ ಅಂದ್ರೆ ಯಾವುದು ಭಗವಂತ. ಸೊ ಹೀಗೆ ಯಾವುದಾದ್ರೂ ಒಂದು ಸರ್ವನಾಮ ಅಂದ್ರೆ ಒಂದು ಪ್ರೊನೌನ್ ಒಂದು ನಿರ್ದಿಷ್ಟ ವಸ್ತುವನ್ನು ಹೇಳದೆ ಹೆಸರಿಲ್ಲದೆ ಒಂದು ವಸ್ತುವನ್ನು ನಾವು ಅದು ಇದು ಅವನು ಇವನು ಈ ವಿಧವಾಗಿ ಪ್ರಯೋಗ ಮಾಡಿದಾಗ ಅದು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಈ ಕಾರಣದ ಸರ್ವನಾಮ ಅವನಿಗೆ ಆಗತ್ತೆ. ಅದು ಆನಂದ ರೂಪನ ಸರ್ವನಾಮನಾಗಿದ್ದಾನೆ ಕ ಆನಂದ, ಸರ್ವನಾಮನು ಆಗಿ ಕ ಆನಂದ. ಸೊ ಈಗ ಹೀಗಿರುವುದರಿಂದ ಸರ್ವನಾಮ ಕ ಎರಡು ಆಗಿದ್ದಾನೆ, ಆದ್ದರಿಂದ ಅವನು ಸರ್ವನಾಮಕ ಅಂತ. ಸೊ ಇದು ಭಗವಂತನಿಗೆ ಇನ್ನೊಂದು ವಿಧವಾದ ಹೆಸರು. ಅಷ್ಟೇ ಅಲ್ಲದೆ ನಾವು ಸರ್ವನಾಮಕ ಅಂದ್ರೆ ನಾಮಾನಿ ಸರ್ವಾಣಿ ಯಂ ಆವಿಷಂತಿ ಅಂತ ಹೇಳಿ ಶ್ರುತಿ ಹೇಳಿದಂತೆ ಎಲ್ಲ ಹೆಸರುಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಸೊ ಅಂದ್ರೆ ಭಗವಂತನ ತಿಳಿಸಿಕೊಡುತ್ತೆ ಅಂದ್ರೆ ಮಿಕ್ಕ ವಸ್ತುಗಳು, ಈಗ ಯಾವುದೇ ಒಂದು ವಸ್ತು ತಗೊಂಡ್ರೆ ಆ ವಸ್ತುವು ಭಗವಂತನ ತಿಳಿಸಿಕೊಡುತ್ತೆ ಅಂದ್ರೆ ಅರ್ಥ ಏನು ಅಂತ ಹೇಳಿದರೆ, ಆ ವಸ್ತುವಿನ ಒಳಗೆ ಇದ್ದು ಆ ವಸ್ತುವಿಗೆ ಇರುವಿಕೆಯನ್ನು, ಅದು ಇರೋದಕ್ಕೆ ಭಗವಂತ ಕಾರಣಭೂತನಾಗಿದ್ದಾನೆ. ಪುಸ್ತಕ ಅಂತ ಹೇಳಿದ್ರೆ ಪುಸ್ತಕ ಭಗವಂತನೇ, ಪುಸ್ತಕದ ಒಳಗೆ ಪುಸ್ತಕ ನಾಮಕನಾಗಿ ಆ ಪುಸ್ತಕದ ರೂಪವನ್ನು ಕೊಡ್ತಾ ಆ ಪುಸ್ತಕದ ಆ ಲಕ್ಷಣಗಳನ್ನು ಆ ಪುಸ್ತಕಕ್ಕೆ ಇರುವಂತೆ ಮಾಡ್ತಾನೆ. ಆದ್ದರಿಂದ ಪುಸ್ತಕದಲ್ಲಿ ಪುಸ್ತಕ ನಾಮಕನಾದ ಭಗವಂತ ಇದ್ದಾನೆ. ಅವನು ಪುಸ್ತಕ ಶಬ್ದವಾಚ್ಯ, ಆದ್ದರಿಂದ ಪುಸ್ತಕಕ್ಕೆ ಪುಸ್ತಕ ಅಂತ ಕರಿತೀವಿ. ಸೊ ಅವನಿಂದ ಪುಸ್ತಕಕ್ಕೆ ಆ ಹೆಸರು ಬಂತು, ಪುಸ್ತಕದಿಂದ ಅವನಿಗೆ ಹೆಸರು ಬಂದಿದ್ದಲ್ಲ, ಅವನಿಂದ ಪುಸ್ತಕಕ್ಕೆ ಆ ಹೆಸರು ಬಂತು. ಹೀಗೆ ಪ್ರತಿಯೊಂದು ವಸ್ತುಗಳಿಗೂ ಭಗವಂತ ಆಯಾ ಹೆಸರುಗಳಿಂದಿದ್ದಾನೆ. ಅದು ಸರ್ವನಾಮಕ ಶಬ್ದದ ಒಂದು ವಿಶೇಷವಾದ ಅರ್ಥ. ಅದಾದ ಮೇಲೆ ಪರಮಾತ್ಮ ಸರ್ವಜನ ಸಂಪೂಜ್ಯ, ಎಲ್ಲ ಜನಗಳಿಂದಲೂ ಸಮ್ಯಕ್ ಚೆನ್ನಾಗಿ ಪೂಜಿಸಲ್ಪಡುವವನು, ಸರ್ವಜನರಿಂದ ಸಂಪೂಜ್ಯನಾಗಿದ್ದಾನೆ. ಸರ್ವಜನ ಪೂಜ್ಯ ಅಂತ ಹೇಳಿದ್ರೆ ಎಲ್ಲ ಜನರು ಅಂದ್ರೆ ಏನು? ಜನರು ಅಂದ್ರೆ ಜನನ ಉಳ್ಳವರು, ಹುಟ್ಟುವರು ಉಳ್ಳವರು ಅವರೆಲ್ಲ ಸರ್ವಜನರು. ಜನ ಅಂದ್ರೆ ಜನಯತಿ, ಜನತಿ ಹುಟ್ಟುವವನು. ಆದ್ದರಿಂದ ಯಾರು ಹುಟ್ಟಾರೋ ಅವರೆಲ್ಲರೂ ಜನರು, ಆದ್ದರಿಂದ ಎಲ್ಲ ಜನರಿಂದ ಪೂಜ್ಯನಾಗಿದ್ದಾನೆ. ಇಲ್ಲ ಜ ನ ಜ ಹುಟ್ಟು ನ ಇಲ್ಲದೇ ಇರು, ಹುಟ್ಟಿಲ್ಲದವರು. ಹುಟ್ಟಿಲ್ಲದವರಂದ್ರೆ ಯಾವತ್ತೂ ಹುಟ್ಟಿಲ್ಲದಂತಹ ಲಕ್ಷ್ಮೀದೇವಿ, ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದಲೂ ಪೂಜ್ಯನಾಗಿದ್ದಾನೆ. ಇಲ್ಲ ಸರ್ವ ಜನರು ಅಂದ್ರೆ ಮೊದಲು ಹುಟ್ಟಿತ್ತು, ಈಗ ಮುಕ್ತರಾಗಿದ್ದಾರೆ, ಇನ್ಮೇಲೆ ಹುಟ್ಟಿಲ್ಲ. ಮುಕ್ತ ಜೀವರಾಶಿಗಳು ಯಾರಿದ್ದಾರೋ ಅವರು ಜನರು, ಜ ಹುಟ್ಟಿಲ್ಲದವರು. ಆದ್ದರಿಂದ ಮುಕ್ತ ಜೀವರಾಶಿಗಳಿಂದಲೂ ಪೂಜ್ಯನಾಗಿದ್ದಾನೆ. ಹೀಗೆ ನಿತ್ಯ ಮುಕ್ತರಾದ ಲಕ್ಷ್ಮಿಯಿಂದಲೂ, ಈವಾಗ ಮುಕ್ತಿಯಲ್ಲಿರುವಂತಹ ಸಮಸ್ತ ಮುಕ್ತ ಜೀವರಾಶಿಗಳಿಂದಲೂ, ಅಮುಕ್ತಾವಸ್ಥೆಯಲ್ಲಿರುವ ಸಂಸಾರ ಅವಸ್ಥೆಯಲ್ಲಿರುವಂತಹ ಸಮಸ್ತ ಪ್ರಾಣಿಗಳಿಂದಲೂ, ಎಲ್ಲರಿಂದಲೂ ಕೂಡ ಪೂಜ್ಯನಾಗಿದ್ದಾನೆ. ಸಮಸ್ತ ಚೇತನರಿಂದಲೂ ಪೂಜಿತನಾದಂತಹ ಭಗವಂತ ಸರ್ವ ಪೂಜ್ಯನಾಗಿದ್ದಾನೆ. ಅದಕ್ಕೆ ಅವನು ಸರ್ವಜನ ಸಂಪೂಜ್ಯ ಅಂತ ಹೇಳಿ ಭಗವಂತನಿಗೆ ಹೆಸರು. ಅದಾದ ಮೇಲೆ ಪರಮಾತ್ಮನಿಗೆ ಶಾಶ್ವತ, ಶಾಶ್ವತ ಅಂದ್ರೆ ಯಾವಾಗಲೂ ಪರ್ಮನೆಂಟ್ ಆಗಿರುವವನು, ಶಾಶ್ವತ ಯಾವಾಗಲೂ ಇರುವವನು ಒಂದರ್ಥ. ಮತ್ತೆ ಶಾಶ್ವತ ಅಂತ ಹೇಳಿದ್ರೆ ಭಗವಂತನಿಗೆ ಏನು ಅದು ವಿಶೇಷವಾಗಿ ಹೇಳುವಂತದ್ದು? ಯಾವಾಗಲೂ ಇರುವುದು ಬೇರೆ, ಯಾವಾಗಲೂ ಇರುವುದು ಮೂಲ ಪಕ್ಷಿ ಯಾವಾಗಲೂ ಇರುತ್ತೆ, ಅನೇಕ ವಸ್ತುಗಳು ಯಾವಾಗಲೂ ಇರುತ್ತೆ. ಆದ್ರೆ ಯಾವಾಗಲೂ ಏಕರೀತಿಯಲ್ಲಿ ಸರ್ವೋತ್ತಮನಾಗಿ, ಸರ್ವೋತ್ಕೃಷ್ಟನಾಗಿ, ಸ್ವತಂತ್ರನಾಗಿ ಇದ್ದಾನೆ ಭಗವಂತ. ಏಕರೀತಿಯಲ್ಲಿ ಶಾಶ್ವತ್ ಏಕರೀತಿಯಲ್ಲಿ ಇದ್ದಾನೆ, ಯಾವಾಗಲೂ ಇರ್ತಾನೆ. ಯಾವಾಗಲೂ ಇರುವುದಲ್ಲದೆ ಯಾವಾಗಲೂ ನಿಯಾಮಕನಾಗಿ ಎಲ್ಲರನ್ನು ನಿಯಮನ ಮಾಡ್ತಾ ಇರ್ತಾನೆ. ಆದ ಕಾರಣ ಅವನು ಶಾಶ್ವತ, ನಿಜವಾದ ಶಾಶ್ವತ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಅಂತ ಹೇಳಿದಂತೆ ಭಗವಂತ ನಿತ್ಯ ವಸ್ತುಗಳಲ್ಲಿ ಅವನಿದ್ದಾನೆ. ಅಷ್ಟೇ ಹೇಳಿದ ಅವನು ಶಾಶ್ವತ ಅಂದ್ರೆ ಶಾಶ್ವತವಾದ ವಸ್ತುಗಳು ಬೇರೆ ಎಲ್ಲ ಇದೆ ಅಂದ್ರೆ ನಿತ್ಯವಾದ ವಸ್ತುಗಳು. ಉದಾಹರಣೆಗೆ ಮೂಲ ಪ್ರಕೃತಿ ನಿತ್ಯ, ಹೀಗೆ ಕಾಲವು ನಿತ್ಯ, ಹೀಗೆ ಅನೇಕ ಜೀವವು ನಿತ್ಯ, ಅನೇಕ ನಿತ್ಯವಾದ ಸಮಸ್ತ ಜೀವರಾಶಿಗಳು, ಆ ಜೀವಗಳು ಯಾವ್ದು ಅವೆಲ್ಲವೂ ನಿತ್ಯ ಜೀವರಾಶಿಗಳು. ಸೊ ಇಷ್ಟು ನಿತ್ಯವಾದ ವಸ್ತುಗಳು, ಅನಂತವಾದ ನಿತ್ಯವಾದ ವಸ್ತುಗಳಿದೆ. ವರ್ಣಗಳು ನಿತ್ಯ, ಹೀಗೆ ಈ ನಿತ್ಯವಾದ ಅನೇಕ ವಸ್ತುಗಳು ಶಾಶ್ವತವಾಗಿ ಕೂಡ ಶಾಶ್ವತ. ಈ ಶಾಶ್ವತ ವಸ್ತುಗಳಲ್ಲಿ ಇದ್ದು ಅವುಗಳಿಗೆ ಶಾಶ್ವತತ್ವವನ್ನು ಕೊಡುವವನವನು. ಅಂದ್ರೆ ಆ ಶಾಶ್ವತ ವಸ್ತುಗಳು ಸ್ವತಂತ್ರವಾಗಿ ಶಾಶ್ವತವಲ್ಲ, ಭಗವಂತ ಸ್ವತಂತ್ರವಾಗಿ ಶಾಶ್ವತ. ಅಷ್ಟೇ ಅಲ್ಲದೆ ಮಿಕ್ಕ ಶಾಶ್ವತ ಅಸ್ವತಂತ್ರ ಶಾಶ್ವತ ವಸ್ತುಗಳು ಯಾವ್ದಿದೋ ಆ ಅಸ್ವತಂತ್ರವಾದ ಶಾಶ್ವತ ವಸ್ತುಗಳಲ್ಲಿ ಕೂಡ ನಿಂತು ಅವುಗಳಿಗೆ ಶಾಶ್ವತತ್ವವನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೂ ಶಾಶ್ವತ ಅನ್ನುವ ಹೆಸರು ಪೂರ್ಣವಾಗಿ ಅನ್ವಯವಾಗುತ್ತೆ. ಭಗವಂತ ಅವನು ಶಾಶ್ವತ ಅಂತ ಹೇಳಿ ಅವನು ಕರಿತೀವಿ. ಅದಾದ ಮೇಲೆ ಸರ್ವಕಾಮದ, ಭಗವಂತ ಸರ್ವಕಾಮದ. ಇದು ಬಹಳ ಜನರಿಗೆ ಗೊಂದಲ. ಸರ್ವಕಾಮದ ಅಂದ್ರೆ ಏನು? ಎಲ್ಲ ಕಾಮನೆಗಳನ್ನು ಪೂರೈಸುವನು, ಎಲ್ಲ ಕಾಮನೆಗಳನ್ನು ಕೊಡ್ತಾನೆ. ಇದೇನ್ರಿ, ನಾನು ಎಷ್ಟೋ ಕಾಮನೆಗಳು ಮಾಡಿದ್ದೆ, ನನಗೆ ಕೊಡಲಿಲ್ಲ. ಭಗವಂತ ಎಲ್ಲ ಕಾಮನೆಗಳನ್ನು ಕೊಡ್ತಾನೆ, ಎಲ್ಲರಿಗೂ ಎಲ್ಲ ಬೇಡಿದ್ದೆಲ್ಲವನ್ನು, ಅಭೀಷ್ಟಗಳನ್ನೆಲ್ಲವನ್ನು ಕೊಡ್ತಾನೆ ಅಂತ ಅರ್ಥ ಆ ಶಬ್ದದ್ದು. ಮತ್ತೆ ಬೇಡಿದ್ದೆಲ್ಲ ಕೊಡೋದಿಲ್ಲ ಭಗವಂತ, ಅವನು ಹೇಗೆ ಸರ್ವಕಾಮದನಾಗುತ್ತಾನೆ? ಸರ್ವ ಕಾಮಗಳನ್ನು ಅವನು ಕೊಡ್ತಾನೆ ಅಂತ ಹೇಳಿದರೆ ಅದು ಅವನಿಗೆ ಅನ್ವಯವಾಗುವುದಿಲ್ಲವಲ್ಲ, ಎಲ್ಲವನ್ನು ಅವನು ಕೊಡುವುದಿಲ್ಲವಲ್ಲ ಅಂತ ಹೇಳಿ. ಇಲ್ಲಿ ಸರ್ವಕಾಮದ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲವನ್ನು ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾನೆ. ಅದು ಇಲ್ಲವಲ್ಲರಿ, ಇಲ್ಲಿ ಸರ್ವಕಾಮದ ಅನ್ನುವ ಶಬ್ದದಲ್ಲಿ ಎಲ್ಲವೂ ಕೊಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ ಅಂತ ಹೇಳೋದು ಅದು ಹೇಗೆ ಹೇಳಕ್ಕೆ ಬರುತ್ತೆ? ಅದು ಇಲ್ಲವಲ್ಲ ಇಲ್ಲಿ ಅಂತ ಹೇಳಿ. ಸರ್ವ ಶಬ್ದಕ್ಕೆ ಭಗವಂತ ಅಂತ ಹೆಸರಿದೆ. ಅವನು ಎಲ್ಲರ ಒಳಗೆ ಬಿಂಬರೂಪನಾಗಿ ನಿಂತಿದ್ದಾನೆ. ಸರ್ವ ಜನರ ಒಳಗೆ ಅವನು ಇದ್ದು ಅವನೇನು ಮಾಡ್ತಾನೆ, ಅವರಿಂದ ತಾನು ಇದು ಬೇಕು ಅದು ಬೇಕಂತ ಬೇಡುವಂತೆ ಮಾಡ್ತಾನೆ. ಬೇಡುವಂತೆ ಮಾಡಿದಾಗ ಕೆಲವು ಸಂದರ್ಭಗಳಲ್ಲಿ ಬಿಂಬರೂಪನಾಗಿರುವ ತನ್ನ ರೂಪ, ಆ ಸರ್ವ ನಾಮಕನಾದ ಭಗವಂತಂತರ್ಯಾಮಿ ರೂಪ ಯಾವುದಿದೋ ಆ ರೂಪದಿಂದಲೂ ಅವನು ನನ್ನ ಇಚ್ಛೆ ಇದಲ್ಲ, ಈ ಜೀವ ಇದು ಬೇಡ್ತಾ ಇದ್ದಾನೆ, ಇದು ನನ್ನ ಇಚ್ಛೆಯಲ್ಲ ಅಂತ ಭಗವಂತ ತನ್ನ ಇಚ್ಛೆ ಬೇರೆ ಜೀವನ ಇಚ್ಛೆ ಬೇರೆ ಅದನ್ನು ಬೇಡ್ತಾನೆ. ಅಂದ್ರೆ ಸರ್ವನಾಗಿ ಎಲ್ಲರ ಒಳಗೆ ಏನಿದ್ದು ಯಾವುದು ಬೇಡ್ತಾನೋ ಅದನ್ನು, ಮತ್ತು ಒಳಗಿಂದ ಬೇಡಿಸುವುದು ಅವನು, ಹೊರಗಿಂದ ಕೊಡುವುದು ಅವನೇ. ಅಂದರೆ ಒಳಗೆ ನಿಂತು ಪ್ರೇರಣೆಯನ್ನು ಕೊಟ್ಟು ತನ್ನ ಇಚ್ಛಾನುಸಾರವಾಗಿ ಪ್ರೇರಣೆ ಕೊಟ್ಟಾಗ ಮಾತ್ರ, ಅಂದ್ರೆ ಸರ್ವನಾಗಿ ಸರ್ವ ಕಾಮದ ಅಂದ್ರೆ ಸರ್ವ ನಾಮಕ ಪರಮಾತ್ಮ ಯಾವುದು ಕಾಮನೆ ಮಾಡ್ತಾನೋ, ಒಳಗಿಂದ ಯಾವುದು ಬೇಡ್ತಾನೋ ಅದನ್ನು ಕೊಡ್ತಾನೆ. ಒಳಗಿಂದ ಬೇಡುವುದಂದ್ರೆ ಒಳಗಿಂದ ಬೇಡುವುದು ಎರಡು ರೀತಿ. ಸರ್ವನಾಮಕನಾದ ಭಗವಂತ ಸರ್ವನಾಗಿಯೂ ತನ್ನನ್ನು ತಾನೇ ಬೇಡ್ತಾನೆ. ಬೇಡುವುದು ಯಾರನ್ನು? ಭಗವಂತ ಭಗವಂತನನ್ನೇ ಬೇಡ್ತಾನೆ. ಭಗವಂತ ಭಗವಂತನನ್ನು ಬೇಡಿದಾಗ ಅದು ಕೊಡ್ತಾನೆ. ಅಂದ್ರೆ ಇದ್ರ ಅಂದ್ರೆ ಮೂಲೋದ್ದೇಶವೇನಾಯಿತು, ಯಾವಾಗ ನಮ್ಮ ಇಚ್ಛೆ ಭಗವಂತನ ಇಚ್ಛೆ ಜೊತೆಲಿ ಕೋಯಿನ್ಸೈಡ್ ಆಗತ್ತೋ ಆವಾಗ ಅದು ಫಲಿಸುತ್ತೆ, ಯಾವಾಗ ಕೋಯಿನ್ಸೈಡ್ ಆಗೋದಿಲ್ಲವೋ ಆವಾಗ ಫಲಿಸುವುದಿಲ್ಲ. ಆದ್ರೆ ನಮಗೆ ಗೊತ್ತಿಲ್ಲ ಭಗವಂತನ ಇಚ್ಛೆ ಅಂತ ಯಾವುದು ಅಂತೇಳಿ. ಆದ್ದರಿಂದ ನಾವು ಎಲ್ಲವನ್ನು ಬೇಡ್ತಾ ಇರ್ತೀವಿ, ಆದರೆ ಎಲ್ಲವನ್ನು ಬೇಡ್ತಾ ಇದ್ದರೂ ನಮಗೆ ಯಾವುದು ಒಳ್ಳೇದಾಗತ್ತೋ, ಯಾವಾಗ ಯಾವುದು ಕೊಡಬೇಕೋ, ನಮಗೆ ಯುಕ್ತವಾದದನ್ನು ಭಗವಂತ ಅವನು ಆ ಬಿಂಬರೂಪನಾಗಿ ಅಲ್ಲಿ ಬೇಡಿದಾಗ ಆವಾಗ ಅದು, ಮತ್ತು ತಾನು ಹೊರಗಿಂದ ಪ್ರದ ಕಾಮ ಪ್ರದನಾಗಿ ಕಾಮಿತ ಪ್ರದನಾಗಿ ಅದನ್ನು ಕೊಡ್ತಾನೆ. ಅಪರೋಕ್ಷ ಜ್ಞಾನಿಗಳಾದವರು ಭಗವಂತನ ಇಚ್ಛೆ ಯಾವುದು ಅಂತ ತಿಳಿದವರಾಗಿದ್ದಾರೆ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳು ಅವರು ಹೇಳಿದ ಮಾತು ನಿಜವಾಗತ್ತೆ ಸತ್ಯವಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳುವುದೇ ಯೋಚನೆ ಮಾಡಿ ಇದು ದೇವರಿಗೆ ಸಮ್ಮತವಾಗಿದೋ ಇಲ್ಲವೋ ಅಂತ ತಿಳಿದವರಾಗಿ, ದೇವರಿಗೆ ಸಮ್ಮತವಾಗಿದ್ದರೆ ಆವಾಗ ಅದನ್ನು ಅವರು ಹೇಳ್ತಾರೆ, ಆದ್ದರಿಂದ ಅದು ಅವರು ಹೇಳಿದ್ದ ಆಗತ್ತೆ. ಸೊ ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಾದವರು ಭಗವಂತನ ಇಚ್ಛೆಯನ್ನು ತಿಳಿದವರಾಗಿರ್ತಾರೆ, ಆದ್ದರಿಂದ ಅವರಿಗೆ ಹೇಳಿದ್ದೆಲ್ಲ ಕಾಮನೆಗಳು ಪೂರೈಸುತ್ತೆ. ಅಪರೋಕ್ಷ ಜ್ಞಾನಿಗಳು ಆಗದೇ ಇರುವವರು ಭಗವಂತನ ಇಚ್ಛೆ ಅಂತ ಏನು ಅಂತ ಗೊತ್ತಿಲ್ಲ, ಏನೇನೋ ಬೇಡ್ತಾ ಇರ್ತಾರೆ, ಅದು ಅವನು ಕೊಡೋದಿಲ್ಲ. ಒಳಗಿಂದ ಭಗವಂತ ಸರ್ವ ನಾಮಕನಾದ ಭಗವಂತ ಕಾಮನೆ ಮಾಡಿದಾಗ ಮಾತ್ರ ಅದನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ಸರ್ವ ಕಾಮದ ಅಂತ ಭಗವಂತನಿಗೆ ಹೆಸರು. ಹೀಗೆ ಸರ್ವ ಕಾಮದ ಸರ್ವ ಸಾಕ್ಷಿಗ ಭಗವಂತ ಸರ್ವ ಸಾಕ್ಷಿಗ ಅಂದ್ರೆ ಏನು? ಸರ್ವ ಸಾಕ್ಷಿಗ ಅಂದ್ರೆ ಅಕ್ಷ ಅಂದ್ರೆ ಕಣ್ಣು, ಸ ಅಕ್ಷ ಕಣ್ಣಿನ ಅಂದ್ರೆ ಸಾ ಅದಕ್ಕೆ ಸಾಕ್ಷಿ, ಸಾಕ್ಷಿ ವಿಟ್ನೆಸ್ ಅಂತೀವಿ ನಾವು, ಸಾಕ್ಷಿ ಅಂದ್ರೆ ವಿಟ್ನೆಸ್. ಯಾಕೆ ಸಾಕ್ಷಿ ಅಂದ್ರೆ ವಿಟ್ನೆಸ್ ಅಂದ್ರೆ ಅಕ್ಷ ಕಣ್ಣಿನ ಜೊತೆಲಿ ಇದ್ದು ನೋಡುವವರು, ಅಂದ್ರೆ ಯಾರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅವರು ಸಾಕ್ಷಿಗಳು. ಪರಮಾತ್ಮ ಸರ್ವ ಸಾಕ್ಷಿಗ ಅಂದ್ರೆ ಒಂದು, ಅವನು ಎಲ್ಲರ ಒಳಗೂ ಇದ್ದು ಸಾಕ್ಷೀಭೂತನಾಗಿದ್ದಾನೆ ಅನ್ನೋದು ಒಂದು. ಇನ್ನೊಂದು ಸರ್ವ ಸಾಕ್ಷಿಗ ಅಂತ ಹೇಳಿದ್ರೆ ವಿಶೇಷ ಅರ್ಥಗಳು ಏನೇನಿದೆ? ಅವನು ಸರ್ವ ಸಾಕ್ಷಿಗ ಎಲ್ಲರಿಗೂ ಮನಸ್ಸು ಎಲ್ಲರಿಗೆ ಸಾಕ್ಷೀಭೂತನಾಗಿ ಅಂದ್ರೆ ಎಲ್ಲರೊಳಗೂ ನಿಂತು ಎಲ್ಲವನ್ನು ನೋಡ್ತಾ ಇದ್ದಾನೆ ಒಂದು. ಅವನು ಎಲ್ಲರ ಒಳಗೂ ನಿಂತು ಸಾಕ್ಷಿ, ಯಾರು ಅವರ ಒಳಗೆ ಸಾಕ್ಷೀಭೂತರಾಗಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅಂದ್ರೆ ಸರ್ವರ ಒಳಗೆ ಇರುವ ಸಾಕ್ಷೀಭೂತರಾದ ತತ್ವಾಭಿಮಾನಿ ದೇವತೆಗಳ ಒಳಗೂ ಇದ್ದಾನೆ. ಸರ್ವ ಸಾಕ್ಷಿ ಗ ಅಂದ್ರೆ ಅವರಲ್ಲಿ ಇದ್ದಾನೆ. ಸರ್ವ ಸಾಕ್ಷಿಯಾದಂತ ಅಂದ್ರೆ ಎಲ್ಲರ ಒಳಗೂ ಇದ್ದು ಸಾಕ್ಷೀಭೂತವಾಗಿರುವಂತಹ ತತ್ವಾಭಿಮಾನಿ ದೇವತೆಗಳ ಒಳಗೂ ಪ್ರವೇಶ ಮಾಡಿ ಅವರ ಒಳಗೂ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಅವನು ಸರ್ವ ಸಾಕ್ಷಿಗ ಅಂತ. ಇನ್ನೊಂದು ಸರ್ವರಲ್ಲಿಯೂ ಇರುವಂತಹ ಜೀವರಾಶಿಗಳು ಅವರಿಗೆ ನಮ್ಮ ಸಾಕ್ಷಿ ಅಂದ್ರೆ ಸ್ವರೂಪ, ಸಾಕ್ಷಿ ಅಂದ್ರೆ ಸ್ವರೂಪ, ನಮ್ಮ ನಮ್ಮ ಸ್ವರೂಪಗಳಿಗೆ ಅಭಿವ್ಯಕ್ತನಾಗ್ತಾನೆ, ಗೋಚರನಾಗ್ತಾನೆ. ಅಂದ್ರೆ ಅಪರೋಕ್ಷ ಜ್ಞಾನ ಬಂದಾಗ ನಮ್ಮ ಸಾಕ್ಷಿಗೆ ಅಂದ್ರೆ ಯಾರು ಯಾರು ಯೋಗ್ಯ ಜೀವರಾಶಿಗಳಿದ್ದಾರೋ ಆ ಸರ್ವ ಜೀವ ಯೋಗ್ಯ ಜೀವರಾಶಿಗಳ ಸಾಕ್ಷಿ ಇಂದ್ರಿಯಕ್ಕೆ ಅಂದ್ರೆ ಸ್ವರೂಪೇಂದ್ರಿಯಕ್ಕೆ ಗೋಚರನಾಗ್ತಾನೆ. ಗ ಅಂದ್ರೆ ಗೋಚರನಾಗುವುದು, ಸರ್ವರ ಒಳಗಿರುವ ಸಾಕ್ಷಿ ಇಂದ್ರಿಯಕ್ಕೆ ಗೋಚರನಾಗ್ತಾನೆ. ಅಪರೋಕ್ಷ ಸಿದ್ಧವಾದಾಗ ಅವರಿಗೆ ಕಾಣಿಸಿಕೊಡ್ತಾನ, ಆದ್ದರಿಂದ ಅವನು ಸರ್ವ ಸಾಕ್ಷಿಗ ಅಂತ ಭಗವಂತನಿಗೆ ಅದು ಹೆಸರು ಆಯಿತು ಅಂತೇಳಿ. ಅದಾದ ಮೇಲೆ ಸರ್ವಜಿತ್ ಸರ್ವ ಸರ್ವಜಿತ್ ಸರ್ವಜಿತ್ ಅಂದ್ರೆ ಎಲ್ಲರನ್ನು ಜಯಿಸಿದವನು. ಏನು ಎಲ್ಲರನ್ನು ಜಯಿಸುವುದಂದ್ರೆ ಏನು? ಭಗವಂತ ಏನು ಎಲ್ಲರೂ ಭಗವಂತನ ಜೊತೆಲಿ ಏನು ಜಗಳ ಆಡ್ತಾ ಇಲ್ಲ. ಭಗವಂತ ಎಲ್ಲರನ್ನು ಜಯಿಸುವುದಂದ್ರೆ ಎಲ್ಲರ ಜೊತೆಲಿ ಜಗಳಾಡಿ ಭಗವಂತ ಗೆಲ್ತಾ ಇದ್ದಾನಂತನ. ಏನು, ವಾಟ್ ಡಸ್ ಇಟ್ ಮೀನ್? ಹಿ ಈಸ್ ವಿನ್ನಿಂಗ್ ಎವರಿಬಡಿ, ಎಲ್ಲರನ್ನು ಗೆದ್ದಿದ್ದಾನೆ. ಅಂದ್ರೆ ಜಯಿಸುವುದು ಅಂತ ಹೇಳಿದರೆ ಜಯ ಅನ್ನುವ ಶಬ್ದಕ್ಕೆ ವಿನ್ ಅಂತ ಒಂದು ಅರ್ಥ ಇದೆ. ಜಯ ಅಂದ್ರೆ ಬರುವುದೇ ಅಸಲ, ಅವನು ಜಯ ಮಾಡಿದ ಅಂದ್ರೆ ಅವನು ಬಂದ ಅನ್ನೋದಕ್ಕೆ ಜಯ. ಅಂದ್ರೆ ಭಗವಂತ ಎಲ್ಲರ ಒಳಗೂ ಬಂದು ನಿಂತು ಅವರಿಂದ ಎಲ್ಲವನ್ನು ಮಾಡಿಸ್ತಾ, ಅಂದ್ರೆ ಬಿಂಬರೂಪನಾಗಿ ನಿಂತು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅವನು ಜಯ ಮಾಡ ಅಂದ್ರೆ ಬಂದಿದ್ದಾನೆ, ಎಲ್ಲರ ಒಳಗೂ ಬಂದಿದ್ದ ಬರುವುದೇನು ಆಲ್ರೆಡಿ ಇದ್ದಾನಲ್ವಾ. ಅಂದ್ರೆ ಎಲ್ಲರ ಒಳಗೂ ಒಂದು ರೂಪದಿಂದ ಇದ್ದಾನೆ, ಮತ್ತು ಮತ್ತು ಅವನು ಅಭಿವ್ಯಕ್ತನಾಗ್ತಾ ಅವರವರಗೆ ಒಳಗೆ ಬಂದು ಪ್ರೇರಕನಾಗಿ, ಸರ್ವ ಪ್ರೇರಕ ಪ್ರೇರಣಾ ರೂಪದಲ್ಲಿ, ಅಂದ್ರೆ ಪ್ರೇರಕ ರೂಪದಲ್ಲಿ ಪ್ರೇರಣೆ ಕೊಡುವುದಕ್ಕಾಗಿ ಮತ್ತು ಮತ್ತು ಬಂದು ಪ್ರೇರಕ ರೂಪನಾಗಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರಿಂದ ಒಂದು ಇಚ್ಛೆ ಬರುವಂತೆ ಮಾಡಿ, ಒಂದು ಕ್ರಿಯೆ ನಡೆಯುವಂತೆ ಮಾಡಿ, ಒಂದು ಜ್ಞಾನ ಬರುವಂತೆ ಮಾಡಿ ಎಲ್ಲವೂ ಮಾಡಿದಾನಾದ್ದರಿಂದ ಅವನು ಎಲ್ಲರ ಒಳಗೆ ಬಂದು ಪ್ರವೇಶ ಮಾಡಿ ಹೀಗೆ ಮಾಡಿಸ್ತಾನಾದ್ದನ್ನು ಸರ್ವ ಜಿತ್ ಎಲ್ಲರನ್ನು ಗೆಲ್ಲುವುದಂದ್ರೆ ಇನ್ನೊಂದು ಯಾರಿಗೂ ಕೂಡ ಸ್ವತಂತ್ರವಿಲ್ಲ. ಎಲ್ಲರನ್ನು ಗೆಲ್ಲುವುದಂದ್ರೆ ಎಲ್ಲರೂ ಪರತಂತ್ರರಾಗಿದ್ದಾರೆ, ತಾನೊಬ್ಬನೇ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಸರ್ವಜಿತ್ ಎಲ್ಲರ ಒಳಗೆ ಸ್ವತಂತ್ರನಾಗಿರುವ ಭಗವಂತ ಜಯಿಸಿದಂತಲೇ, ಯಾಕಂದ್ರೆ ಅವರಿಗೆ ಇಲ್ಲದ ಕ್ವಾಲಿಟಿ ಭಗವಂತನಿಗೆ, ಯಾರು ಸ್ವತಂತ್ರ ಅಲ್ಲ, ಅವನೊಬ್ಬನೇ ಸ್ವತಂತ್ರ. ಆದ್ದರಿಂದ ಅವನು ಯಾವಾಗಲೂ ಗೆದ್ದಂತೇನೆ. ಸೊ ಆದ್ದರಿಂದ ಅವನು ಜಯಿಸುವುದಂದ್ರೆ ಏನು, ಮೀರಿ ನಿಲ್ಲುವುದು, ಎಲ್ಲರಿಗೂ ಮೀರಿ ನಿಂತಿದ್ದಾನ, ಆದ್ದರಿಂದ ಅವನು ಸರ್ವಜಿತ್ ಅಂತ. ಅದಾದ ಮೇಲೆ ಸರ್ವ ಅಂದ್ರೆ ಎಲ್ಲವೂ ಆಗಿದ್ದಾನೆ. ಎಲ್ಲವೂ ಆಗಿದ್ದಾನೆ ಅಂದ್ರೆ ಏನು, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಎಲ್ಲವೂ ಆಗಿದ್ದಾನೆ ಅಂದ್ರೆ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳಿದೆ ಅಷ್ಟೇ ಅಲ್ಲದೆ ಇಲ್ಲಿ ಏನೇನು ಇನ್ನು ಹೇಳಲಿಲ್ಲವೋ ಅವೆಲ್ಲವೂ ಕೂಡ ಅಂದ್ರೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಜಯದಂತ ಸರ್ವ ಕಲ್ಯಾಣ ಗುಣಗಳಿದೆ, ಇನ್ನು ಬಿಟ್ಟಿದ್ದೆಲ್ಲಾನು ಇಲ್ಲಿ ಬರುತ್ತೆ ಅಂತ ಹೇಳಿ. ಸರ್ವ ಉದಾಹರಣೆಗೆ ಸರ್ವಜ್ಞ ಅಂತ ಎಲ್ಲಿ ಹೇಳಲಿಲ್ವಲ್ಲ, ಎಲ್ಲವೂ ತಿಳಿದವನಂತ ಹೇಳಲಿಲ್ಲ. ಮತ್ತೆ ಈ ಸರ್ವ ಅನ್ನೋ ಶಬ್ದ ಎಲ್ಲವೂ ಆಗಿದ್ದಾನೆ ಅಂದ್ರೆ ಸರ್ವಜ್ಞನು ಸರ್ವ ಆನಂದ ಪೂರ್ಣ ಆನಂದ ಉಳ್ಳವನು ಪೂರ್ಣ ಜ್ಞಾನ ಉಳ್ಳವನು ಎಲ್ಲವೂ ಆಗಿದ್ದಾನೆ ಅಂತ ಹೇಳಿ ಸರ್ವ ಶಬ್ದ ಎಲ್ಲವನ್ನು ತಿಳಿಸ. ಅಷ್ಟೇ ಅಲ್ಲದೆ ಸರ್ವಜ್ಞ ಶಬ್ದ ಬಂದಿಲ್ಲ ಅಂತ ಹೇಳಿ ನಿಜವಾಗಿ ಸರ್ವಜ್ಞ ಶಬ್ದ ಎಲ್ಲದರೊಳದು, ಒಂದು ಗುಣದೊಳ ಅನಂತ ಗುಣಗಳು ಒಂದು ರೂಪದಲ್ಲಿ ಹೊಂದಿಪ್ಪವು ಅಂತ ಹೇಳಿದಂತೆ ಭಗವಂತನ ಒಂದೊಂದು ಗುಣದ ಒಳಗೆ ಅನಂತ ಗುಣಗಳಿವೆ. ಸರ್ವಜ್ಞ ಗುಣವನ್ನು ನಾವು ಪ್ರತಿಯೊಂದರಲ್ಲಿಯೂ ನೋಡಬಹುದು. ಉದಾಹರಣೆಗೆ ಸರ್ವದೇವೋತ್ತಮ ಅಂತ ಹೇಳಿದಾಗ ಭಗವಂತ ಸರ್ವದೇವೋತ್ತಮನು, ಎಲ್ಲ ದೇವತೆಗಳಿಂದಲೂ ಉತ್ತಮನಾಗಿದ್ದಾನೆ. ಎಲ್ಲ ದೇವತೆಗಳನ್ನು ಉತ್ತಮನಾಗಿದ್ದಾನೆ ಅಂದ್ರೆ ಸರ್ವಜ್ಞನ ಆದರೇನೆ ಎಲ್ಲ ದೇವತೆ, ಸರ್ವಜ್ಞನೇ ಆಗದೆ ಇದ್ದರೆ ಎಲ್ಲ ದೇವತೆಗಳನ್ನು ಉತ್ತಮನೇ ಆಗಲಕ್ಕೆ ಸಾಧ್ಯ? ಲಕ್ಷ್ಮಿಗಿಂತಲೂ ಮೀರಿ ನಿಲ್ಲಬೇಕಂದ್ರೆ, ಲಕ್ಷ್ಮಿಗೂ ಪೂರ್ಣ ತಿಳಿಯಲಕ್ಕೆ ಸಾಧ್ಯವಿಲ್ಲದವನಾಗಿರಬೇಕಂದ್ರೆ ಅವನು ಸರ್ವಜ್ಞನಾಗಿದ್ದಾನ. ಆದ್ದರಿಂದ ಸರ್ವ ದೇವೋತ್ತಮ ಅನ್ನೋದು ಸರ್ವಜ್ಞತ್ವವನ್ನು ಹೇಳುತ್ತೆ. ಸರ್ವಗ ಅಂದ್ರೆ ಗತಿ, ಎಲ್ಲದರೂ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿದ್ದಾನೆ ಅಂತ ನಾವು ನೋಡಿದ್ದೀವಿ. ಸೊ ಎಲ್ಲದರೊಳಗೂ ವ್ಯಾಪಿಸಿರುವುದ್ದಾನೆ ಅನ್ನುವ ಶಬ್ದ ಸರ್ವಗ ತಿಳಿಸಿಕೊಡಿದ್ರೆ ಗತಿ ಜ್ಞಾನಯೋಹ ಅಂತೇಳಿ, ಗ ಶಬ್ದ ಇರುವುದನ್ನು ಮಾತ್ರವಲ್ಲ ಜ್ಞಾನವನ್ನು ತಿಳಿಸಿಕೊಡುತ್ತೆ. ಗತಿ ಜ್ಞಾನ ಅಂತ ತಗೊಂಡ, ಜ್ಞಾನ ಅಂತ ತಗೊಂಡ ಸರ್ವ ಗ ಎಲ್ಲವೂ ತಿಳಿದವನು, ಗ ಅಂದ್ರೆ ಟು ನೋ ಅಂತೇಳಿ. ಸೊ ಆದ್ದರಿಂದ ಸರ್ವಗ ಅನ್ನುವ ಶಬ್ದವೇ ಎಲ್ಲ ತಿಳಿದವನು ಸರ್ವಜ್ಞ ಅನ್ನೋದನ್ನು ತಿಳಿಸಿಕೊಡುತ್ತೆ. ಸರ್ವಗುಣ ಸಂಪೂರ್ಣ ಅಂದ್ರೆ ಎಲ್ಲ ಗುಣಗಳಿದೆ ಅಂದ್ರೆ ಜ್ಞಾನ ಗುಣವೂ ಇದೆ. ಹಾಗೆ ಪ್ರತಿಯೊಂದು ಕೂಡ ಸರ್ವದ ಅಂದ್ರೆ ಎಲ್ಲವೂ ಕೊಡುವವನು, ಅಲ್ಲಿ ಜ್ಞಾನ ಹೇಗೆ ಬಂತ್ರಿ ಅಂದ್ರೆ ಎಲ್ಲವನ್ನು ಕೊಡುವವನಂದ್ರೆ ಜ್ಞಾನವನ್ನು ಕೊಡ್ತಾನೆ. ಅವನಿಗೆ ಜ್ಞಾನ ಪೂರ್ಣ ಇಲ್ಲದೆ ಇದ್ರೆ ಅವನೆಲ್ಲ ಜ್ಞಾನವನ್ನು ಕೊಡುವುದಿಲ್ಲ. ಸರ್ವದ ಎಲ್ಲವನ್ನು ಕೊಡ್ತಾನೆ ಅಂದ್ರೆ ಜ್ಞಾನವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಅಂದ್ರೆ ಅವನು ಪೂರ್ಣ ಜ್ಞಾನ ಇರಬೇಕು. ಅವನಿಗೆ ಪೂರ್ಣ ಜ್ಞಾನವಿದ್ದಾಗಲೇ ಜ್ಞಾನ ಹೇಗೆ ಕೊಡಬೇಕನ್ನುವುದು ಅವನು ಗೊತ್ತಾಗಿರುತ್ತೆ. ಆದ್ದರಿಂದ ಅವನು ಸರ್ವದ ಎಲ್ಲವನ್ನು ಕೊಡ್ತಾನೆ ಅಂದ್ರೆ ಜ್ಞಾನವನ್ನು ಕೊಡ್ತಾನೆ, ಆದ್ದರಿಂದ ಸರ್ವಜ್ಞನಾಗಿದ್ದಾನೆ ಅಂತ ಅದನ್ನು ತಿಳಿಸಿಕೊಡುತ್ತೆ. ಹಾಗೆ ಪ್ರತಿಯೊಂದು ಶಬ್ದದಲ್ಲಿ ಕೂಡ ನಾವು ಸರ್ವಜ್ಞತ್ವ ನೋಡಬಹುದು. ಹೀಗೆ ಒಂದು ಗುಣದೊಳ ಅನಂತ ಗುಣಗಳಂತ ಹೇಳಿದಂತೆ ಅನೇಕ ಗುಣಗಳಲ್ಲಿ ಒಂದು ಗುಣವನ್ನು, ಒಂದು ಗುಣದ ಒಳಗೆ ಅನೇಕ ಗುಣಗಳನ್ನು, ಹೀಗೆ ಭಗವಂತನ ಸರ್ವಗುಣ ಸಂಪೂರ್ಣತ್ವವನ್ನು ನಾವು ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದಾರೆ. ಸರ್ವದೇವೋತ್ತಮನು ಸರ್ವಗ, ಸರ್ವಗುಣ ಸಂಪೂರ್ಣ ಸರ್ವದ, ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ, ಸರ್ವತೋಮುಖ ಸರ್ವನಾಮಕ, ಸರ್ವಜನ ಸಂಪೂಜ್ಯ ಶಾಶ್ವತ, ಸರ್ವಕಾಮದ ಸರ್ವಸಾಕ್ಷಿಗ ಸರ್ವಜಿತ್ ಸರ್ವ ಅಂತ ಹೇಳಿ ಹೇಳಿದ್ದಾರೆ. ಇದು 15ನೇ ಪದ್ಯ. ಅದಾದ ಮೇಲೆ ಈ ತಾರತಮ್ಯ ಸಂಧಿಯನ್ನು ಮಾಡಿದ್ದಾರೆ. ಅದರ ಒಂದು ದೊಡ್ಡತನ, ಅದರಲ್ಲಿ ವಿಷಯ ಇರುವ ವಿಷಯಗಳನ್ನು ನಾವು ಜೀರ್ಣಿಸ್ಕೋಬೇಕು. ಆ ವಿಷಯಗಳ ಮಹಾತ್ಮ್ಯ ಏನು, ದೊಡ್ಡತನ ಏನು ಅನ್ನೋದನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರ್ ಅವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರ ದೈವ ಸಮಸ್ತ ದುರಿತವ ವಿಗತ ಭಯಶೋಕ ಅಂತ ಹೇಳಿ. ಸೊ ಇಲ್ಲಿ ತಾರತಮ್ಯಾನುಸಾರ, ಇದು ತಾರತಮ್ಯ ಆರೋಹಣ, ತಾರತಮ್ಯ ಆರೋಹಣ ಸಂಧಿಯನ್ನು ಹೇಳ್ತಾ ಇದ್ದಾರೆ. ಈ ತಾರತಮ್ಯ ಆರೋಹಣ ಸಂಧಿಯನ್ನು ಹೇಳುವಾಗ ಇಲ್ಲಿ ಒಂದು ವಿಷಯ, ಈ ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಗುಣ ತಾರತಮ್ಯ, ಬೃಹತ್ ತಾರತಮ್ಯ ಅಂತ ಹೇಳಿ ಈ ವಿಧವಾಗಿ ಅನೇಕ ತಾರತಮ್ಯಗಳನ್ನು ನಮಗೆ ಇಲ್ಲಿ ಹೇಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ಈ ತಾರತಮ್ಯ ಆರೋಹಣವನ್ನು ಬರೆದು ಆರು ಅಂದ್ರೆ ಯಾರು ಬರೆದು ಆರು ಪಠಿಸುವರೋ, ಯಾರು ಪಠಿಸ್ತಾರೋ ಓದ್ತಾರೋ ಅವರಿಗೆ ಲಕ್ಷ್ಮೀ ನರಸಿಂಹ ಸಮಸ್ತ ದೇವ ಗಣಾಂತರಾತ್ಮಕ ಅವನು ಮನೋರಥಗಳನ್ನು ಪೂರೈಸ್ತಾನೆ. ಇಲ್ಲಿ ಏನು ಬರೆದು ಓದುವುದಂದ್ರೆ ಏನಂದ್ರೆ ಎಲ್ಲರೂ ಕೂಡ ಈ ಹರಿಕಥಾ ಸಾರವನ್ನು ಒಂದು ಎಲ್ಲೋ ಒಂದು ಕಡೆ ಪುಸ್ತಕದಲ್ಲಿ ಉಪಯೋಗ ಎಲ್ಲೋ ಬರೆದು ಬಿಟ್ಟು ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಬರೆದು ಓದುವುದಂತೇಳಿ ಅದೇ ಅಫ್ಕೋರ್ಸ್ ಅದು ಮಾಡಬಹುದು, ಅದರಲ್ಲಿ ಏನು ತಪ್ಪಿಲ್ಲ, ಬರೆದು ಪುಸ್ತಕದಲ್ಲೋ ಎಲ್ಲೋ ಪೇಪರ್ನಲ್ಲೋ ಬರೆದು ಓದಬಹುದು. ಆದರೆ ಅಷ್ಟು ಮಾತ್ರ ಹೇಳುವುದು ಜಗನ್ನಾಥದಾಸರ ಒಂದು ಉದ್ದೇಶವಾಗಲಿಕ್ಕೆ ಇಲ್ಲ. ಅವರು ಇನ್ನು ಒಳಗೆ ಏನೋ ಹೇಳ್ತಾ ಇದ್ದಾರೆ. ಏನು ಬರೆದು ಓದುವುದಂತೆ ತಾರತಮ್ಯಾರೋಹಣವಾಗಿ ಆರೋಹಣ ಭಗವಂತನ ಒಂದೊಂದು ಮೆಟ್ಟಿಲಿನಲ್ಲಿರುವ ದೇವತೆಗಳನ್ನು ತಿಳಿಯುವುದರ ಮೂಲಕವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯುವುದು. ಈ ಆರೋಹಣ ತಾರತಮ್ಯವನ್ನು ಯಾರಾದ್ರೆ ಬರೆದು ಓದ್ತಾರೋ, ಬರೆಯಬೇಕಂದ್ರೆ ಎಲ್ಲಿ ಬರಿಬೇಕು ಅಂದ್ರೆ ನಾವು ನಮ್ಮ ಒಂದು ಫಲಕದಲ್ಲಿ ಬರಬೇಕು. ಫಲಕ ಯಾವ ಫಲಕ? ಮನೋಫಲಕ. ನಮ್ಮ ಮನಸ್ಸಿನಲ್ಲಿ ಮನಸ್ಸನ್ನುವ ಒಂದು ಸ್ಲೇಟ್ ಇದು, ಅದರಲ್ಲಿ ಬರಿಬೇಕು ಅಂತೇಳಿ. ಎಲ್ಲೋ ಬರೆಯುವುದಲ್ಲ, ನಮ್ಮ ಮನಸ್ಸನ್ನುವ ಫಲಕದಲ್ಲಿ ಅದನ್ನು ಅಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬರಿಬೇಕಾಗಿದ್ದು ಅಲ್ಲಿ ಬರೆದು ಅಂದ್ರೆ ಮನಸ್ಸಿನಲ್ಲಿ ಮನೋಫಲಕದಲ್ಲಿ ಯಾರಾದರೆ ಬರೆದು ಅದನ್ನು ಪಠಿಸ್ತಾರೋ. ಯಾಕೆಂದ್ರೆ ಸುಮ್ಮನೆ ಪಠನೆ ಮಾಡಿದ್ರೆ ಟೇಪ್ ರಿಕಾರ್ಡ್ ತರ ಪಠನೆ ಆಗುತ್ತೆ, ಅದಲ್ಲ. ಪಠನೆ ಮಾಡುವುದು ಸುಮ್ಮನೆ ಓದುವುದಲ್ಲ, ಅದನ್ನು ನಾವು ಜೀರ್ಣಿಸಿಕೊಂಡು ಅದರಲ್ಲಿರುವ ಭಾವನೆಗಳನ್ನು ಫೀಲ್ ಮಾಡ್ತಾ ಭಗವಂತನ ಸರ್ವೋತ್ತಮತ್ವವನ್ನು ಮನಸ್ಸಿಗೆ ತಂದುಕೊಂಡು ನಾವು ಓದಬೇಕು. ಅದಾಗಬೇಕಂದ್ರೆ ಮನೋಫಲಕದಲ್ಲಿ ಅದನ್ನು ಬರಿಬೇಕು. ಅದಕ್ಕೆ ಅದು ಬರೆದು ಯಾರು ಪಠಿಸುತ್ತಾರೋ ಓದ್ತಾರೋ ಅಂಥವರನ್ನು ಅವರ ಅದಕ್ಕೆ ಬರೆದು ಯಾರು ಪಠಿಸುವರು ಅವರ ಲಕ್ಷ್ಮೀನಾರಸಿಂಹ. ಇಲ್ಲಿ ಲಕ್ಷ್ಮೀನಾರಸಿಂಹ ಏನು? ಲಕ್ಷ್ಮೀನಾರಸಿಂಹ ಸೊ ಲಕ್ಷ್ಮೀ ಸಹಿತನಾದ ಭಗವಂತ ನಾರಸಿಂಹ. ಸೊ ಲಕ್ಷ್ಮೀ ಅಂತ ಹೇಳಿದರೆ ಜಡ ಚೇತನ ಪ್ರಕೃತಿಗಳೆಲ್ಲನ್ನು ಜಡ ಪ್ರಕೃತಿಯನ್ನು ನೇಮನ ಮಾಡುವಂತಹ ಚೇತನಾ ಪ್ರಕೃತಿಯಾದ ಲಕ್ಷ್ಮೀ ದೇವಿಯನ್ನು ಇಲ್ಲಿ ಸಹಿತವಾಗಿ ಇರುವಂತಹ ನಾರಸಿಂಹ. ನಾರಸಿಂಹ ನಾರ ಸಂಬಂಧವಾದ ಅಂತ ನಾರಸಿಂಹ ಅಂತ ಹೇಳಿದ್ರೆ ಭಗವಂತನ ರೂಪ. ಏನ್ ನಾರಸಿಂಹ ಅಂತ ಯಾಕೆ ಸ್ಪೆಷಲ್ ಆಗಿ ಹೇಳಿದ್ದಾನೆ? ನರರು ಯಾರಿದ್ದಾರೆ ಅಂದ್ರೆ ನರ ಸಂಬಂಧರಾದವರು. ಅವರಿಗೆ ಸಿಂಹ ಅನ್ನುವ ಶಬ್ದ ಹಿಂಸಿಸುವುದು ಸಿಂಹ, ಇಲ್ಲ ಸಹನೆ ಮಾಡುವುದು ಸಿಂಹ. ಸಿಂಹ ಅನ್ನುವ ಶಬ್ದದಲ್ಲಿ ಎಲ್ಲವೂ ಸೇರಿದೆ. ಸಿಂಹ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಒಂದರ್ಥ. ಭಗವಂತ ಸರ್ವಶ್ರೇಷ್ಠನಾಗಿದ್ದಾನೆ. ನಾರಸಿಂಹ ಶಬ್ದ ಸರ್ವೋತ್ತಮತ್ವವನ್ನು ಸರ್ವಶ್ರೇಷ್ಠತ್ವವನ್ನು ತಿಳಿಸುವಂತಹ ಶಬ್ದ ಒಂದಾಗಿದೆ. ಅಷ್ಟೇ ಅಲ್ಲದೆ ನಾರಸಿಂಹ ಎಲ್ಲರಿಗೂ ಕೂಡ ಸಿಂಹ. ಅವನು ಕೆಟ್ಟವರಿದ್ದರೆ ಅವರನ್ನು ಹಿಂಸಿಸುತ್ತಾನೆ, ಸಜ್ಜನರಿದ್ರೆ ಅವರು ಮಾಡುವುದೆಲ್ಲವನ್ನು ಸಹನೆ ಮಾಡಿಕೊಳ್ಳುತ್ತಾನೆ, ಅವರಿಗೆ ಒಂದು ಸದ್ಗತಿಯನ್ನು ಕೊಡ್ತಾನೆ. ಇಲ್ಲ ಮಧ್ಯಸ್ಥರಾಗಿರುವವರಿಗೆ ಅವರು ಹಿಂಸೆ ಸಹನೆ ಎರಡನ್ನು ಮಾಡ್ತಾ ಅವರವರು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ಅವರವರಿಗೆ ಫಲಗಳನ್ನು ಕೊಡ್ತಾನೆ. ಹೀಗೆ ಲಕ್ಷ್ಮೀ ನರಸಿಂಹ ರೂಪನಾದ ಭಗವಂತ ಅವನೇನು ಮಾಡ್ತಾನಂತೆ, ಸಮಸ್ತ ದೇವಗಣಾಂತರಾತ್ಮಕನು, ದೇವಗಣದ ಅಂತರಾತ್ಮಕನಾಗಿರುವಂತಹ ಭಗವಂತ ಅಂದ್ರೆ ಆಯಾ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಎಲ್ಲರ ಒಳಗೂ ಇದ್ದು ಭಗವಂತ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡ್ತಾನೆ. ಏನು ಮಾಡ್ತಾನೆ? ಪೂರೈಸುವ ಮನೋರಥಗಳ ಅವರ ನಾವು ಮನೋಫಲಕದಲ್ಲಿ ಬರೆದು ಓದಿದರೆ ನಮ್ಮ ಮನೋರಥಗಳನ್ನು ಪೂರೈಸುತ್ತಾನೆ. ಮನೋರಥ ಅಂದ್ರೆ ಡಿಸೈರ್ಸ್, ನಮ್ಮ ಡಿಸೈರ್ಸ್ ಪೂರೈಸುತ್ತಾನೆ ಅಂತೇಳಿ. ಡಿಸೈರ್ಸ್ ಪೂರೈಸುವುದಂದ್ರೆ ಏನು? ಮನೋರಥಗಳು. ಮನೋರಥ ಅಂತ ಹೇಳಿದ್ರೆ ಡಿಸೈರ್ಸ್ ಅಂತ ಒಂದರ್ಥದೆ. ಮನಸ್ಸನ್ನುವುದೇ ಒಂದು ರಥದಂತೆ. ಅಂದ್ರೆ ನಮ್ಮ ಮನಸ್ಸನ್ನುವ ರಥದಲ್ಲಿ ಭಗವಂತ ನಿಂತು ಅವನೇನು ಮಾಡ್ತಾನೆ? ಮನೋರಥಗಳನ್ನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಿಂತು ನಮಗೆ ಒಳ್ಳೆ ಬುದ್ಧಿ ಬರುವಂತೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಅವನು ಕರುಣಾ ದೃಷ್ಟಿಯಿಂದ ನೋಡ್ತಾನೆ. ಅದಕ್ಕೆ ಪೂರೈಸುವ ಮನೋರಥಗಳ ಕಾರುಣಿಕ ಕೈವಲ್ಯದ ಕರುಣಾ ದೃಷ್ಟಿಯಿಂದ ಇದ್ದು ಮನೋರಥಗಳನ್ನು ಪೂರೈಸುತ್ತಾನೆ. ಎಂತಹ ಮನೋರಥಗಳನ್ನು ಪೂರೈಸುತ್ತಾನೆ? ಕೈವಲ್ಯದಾಯಕ, ಮೋಕ್ಷದಾಯಕ. ಕೈವಲ್ಯ ಅಂದ್ರೆ ಮೋಕ್ಷ. ಸೊ ಮೋಕ್ಷವನ್ನು ಕೊಡುವುದು ಮುಂತಾದಂತಹ ಮನೋರಥಗಳು, ಅದು ನಿಜವಾದ ಮನೋರಥ. ಅಂದ್ರೆ ನಾವು ಮನಸ್ಸಿನಿಂದ ಪ್ರಯಾಣ ಮಾಡಿ, ರಥದಲ್ಲಿ ಪ್ರಯಾಣ ಮಾಡಿದಂತೆ ಮನಸ್ಸಿನಿಂದ ಪ್ರಯಾಣ ಮಾಡಬೇಕಾಗಿದ್ದು ಮೋಕ್ಷದ ಕಡೆ ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡಬೇಕಂದ್ರೆ ನಮಗೆ ಅವನೇ ಆ ರಥವನ್ನು ನಡೆಸುವನು, ಆ ರಥವನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗುವನು ಅವನೇ ಆಗಿದ್ದಾನೆ ಭಗವಂತ. ಹೀಗೆ ಅವನು ಕೈವಲ್ಯದಾಯಕನಾಗಿದ್ದಾನೆ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಎರಡು ಅಂದ್ರೆ ಪಾಠಗಳು, ದೂರಗೈವ ಅಂತಲೂ ದೂರಗೈವ ಎರಡು ಪಾಠಗಳಿದೆ. ನಾವು ಯೂನಿಫಾರ್ಮಿಟಿ ಕೋಸ ದೂರಗೈವ ಅನ್ನುವ ಪಾಠ ಇಟ್ಟುಕೊಂಡ್ರೆ ಒಂದು ಯೂನಿಫಾರ್ಮಿಟಿ ಕೋಸ ಅಷ್ಟೇ. ಅದೇ ದೂರಗೈವ ಅನ್ನೋದು ತಪ್ಪೇನಿಲ್ಲ. ದೂರಗೈವ ಅಂದ್ರೆ ದೂರಗೈವ ಸಮಸ್ತ ದುರಿತವ ವಾ ವಾ ಅಂತಿದೆ, ಆದ ಕಾರಣದಿಂದ ಸ್ವಲ್ಪ ಓದ್ಲಕ್ಕೆ ಚೆನ್ನಾಗಿರುತ್ತೆ. ದೂರಗೈವ ಸಮಸ್ತ ದುರಿತವ ವಿಗತ ಭಯಶೋಕ ಅಂತ ಭಗವಂತ ಅವನು ಸಮಸ್ತ ದುರಿತವ ಎಲ್ಲ ಪಾಪಗಳನ್ನು ದೂರಗೈವ ದೂರ ಮಾಡ್ತಾನೆ, ಪಾಪಗಳನ್ನೆಲ್ಲ ದೂರ ಮಾಡ್ತಾನೆ ಅಂತೇಳಿ. ಅವನು ವಿಗತ ಭಯಶೋಕ. ಸೊ ವಿಗತ ಭಯಶೋಕ ಅಂದ್ರೆ ವಿಗತ ಇಲ್ಲದೆ ಭಯಶೋಕಗಳಿಲ್ಲ, ಭಯಶೋಕಾದಯ ವಿಗತಾಹ. ಸೊ ಭಗವಂತನಿಗೆ ಯಾವ ಭಯಶೋಗಳು? ಸೊ ಇದು ಏನು ಹೇಳೋದು? ಭಗವಂತನಿಗೆ ಭಯಶೋಗಳಿಲ್ಲ ಅಂತ ಹೇಳೋದು ದೊಡ್ಡ ಸ್ಥಿತಿಗೆ ಅಲ್ಲ. ಅದೇನು ಭಗವಂತನಿಗೆ? ಅವನು ಸರ್ವತಂತ್ರ ಸ್ವತಂತ್ರ, ಅವನಿಗೆ ಯಾವತ್ತೂ ಭಯಶೋಗಳಿಲ್ಲ. ಅಷ್ಟು ಮಾತ್ರ ಇಲ್ಲ. ವಿಗತ ಭಯಶೋಕ ಅಂತ ಹೇಳಿದೆ, ವಿಗತ ಭಯಶೋಕಾದಯ ಯಸ್ಮಾತ್, ಯಾರಿಂದ ಆದರೆ ಭಯಶೋಕಗಳು ಹೋಗುತ್ತೋ, ಸೊ ಯಾರಿಂದಲಾದ್ರೆ ಭಗವಂತನಿಂದ ನಮಗೆ ಭಯಶೋಕಗಳು, ಏನ ಭಯಶೋಕಾದಯ ವಿಗತಃ ಭವಂತಿ, ಯಾರಿಂದ ಆದರೆ ಭಯಶೋಕಗಳು ದೂರವಾಗುತ್ತೋ ಅವನು ವಿಗತ ಭಯಶೋಕ ಅಂದ್ರೆ ತನ್ನ ಭಕ್ತರ ಭಯಶೋಕಗಳನ್ನು, ಭಯ ಅಂದ್ರೆ ಫಿಯರ್, ಶೋಕ ಅಂದ್ರೆ ಸ್ಯಾಡ್ನೆಸ್, ಸೊ ಭಯ ಶೋಕ ಮುಂತಾದವು ಎಲ್ಲವೂ ಕೂಡ ಅವೆಲ್ಲವನ್ನು ಕೂಡ ದೂರ ಮಾಡ್ತಾನೆ. ಯಾಕಂದ್ರೆ ದುರಿತಗಳೇ ಪಾಪಗಳೇ ಭಯಶೋಕಗಳಿಗೆ ಕಾರಣ, ಪಾಪಗಳನ್ನೆಲ್ಲ ಪರಿಹಾರ ಮಾಡಿದ್ರೆ ದೂರ ಕಳಿಸಿದ್ರೆ ಭಯಶೋಕಗಳು ದೂರ ಆಗುತ್ತೆ. ಹೀಗೆ ಭಗವಂತ ಪಾಪ ಪರಿಹಾರವನ್ನು ಮಾಡುವುದರ ಮೂಲಕವಾಗಿ ನಮಗೆ ಭಯಶೋಕಗಳಿಲ್ಲದೆ ಮಾಡಿ ಮೋಕ್ಷದ ಕಡೆ ಕರ್ಕೊಂಡು ಕೊನೆಗೆ ಮೋಕ್ಷವನ್ನು ಪ್ರದಾನ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇದು ತಾರತಮ್ಯಾರೋಹಣವೇ ಬರೆದಾರು ಪಠಿಸುವ ರವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವ ಗಣಾಂತರಾತ್ಮಕನು ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರ ದೈವ ಸಮಸ್ತ ದುರಿತವ ವಿಗತ ಭಯಶೋಕ ಅಂತ ಹೇಳಿ ಇಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಇಲ್ಲಿಗೆ 15-16 ಪದ್ಯಗಳಾಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ 17ನೇ ಪದ್ಯ ಪ್ರಣತ ಕಾಮದ ನಂಗಿಸಿ ಅದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನವಾದ ಮನಸ್ಸೇಂದಿಯರ್ವ ಬುದ್ಧ್ಯಾತ್ಮನಾವ ಅನುಸೂಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಶ್ರೀಕೃಷ್ಣ.